శ్రీగురుభ్యో నమః. హరిః ఓం. హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణాదేవానిదస్తగ్రహ విగ్రహం వృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసార్ణసే ఉత్తుంగవాక్తరంగాయ మధ్వదుగ్ధార్ధయే నమః. గురుమఖిల గుణజ్ఞం సత్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్భూతకష్టం అయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురుం మమ. బ్రహ్మచర్య హరిప్రీతి సువిద్యా వాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజ పదద్వంద్వ వారిజా సప్తమానసాన్ విశ్వప్రియ గురుం వందే మందోహం ధీవిశుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామా భవంతేవ శరతో బింబసన్నిధౌ. చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందే హ్యధిష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమలం శాంతం విజయార్థగురుం భజే. శ్రీగురుభ్యో నమః. హరిః ఓం. వాదిరాజ గురుసార్వభౌమర ఆరాధనా ప్రయుక్త వాదిరాజరు రచన మాడిరువంత స్వప్న పదద ఒందు ఉపన్యాస. ಆರಾಧನೆ ಅಂದರೆ ಏನು ಅಂದರೆ, ಯಾವ ಕಥಾನಾಯಕರು ಇರ್ತಾರೆ ಆ ಮಹಾನುಭಾವರು ನಮಗೆ ಕೊಟ್ಟಿರತಕ್ಕಂಥ ಜ್ಞಾನವನ್ನು ನೆನೆದು ನೆನೆದು ಅದರಿಂದ ಆದ ಭಗವಂತನ ಪರಿಚಯವನ್ನು, ಆ ಭಗವಂತನ ನೆನಪನ್ನು, ವಿಶೇಷವಾಗಿ ಗುರುಗಳು ಕೊಟ್ಟದ್ದನ್ನು ನೆನೆದು ಅವರಿಗೆ ಕೃತಜ್ಞತೆಯನ್ನು ಮಾನಸಿಕವಾಗಿ ಮೊದಲು ಸಲ್ಲಿಸಬೇಕು. ನೀವು ಮಾಡಿದ್ದು ಇಷ್ಟು ಉಪಕಾರ ನನಗೆ ಬಂದಿದೆ ಅಂತ ಅಂದರೆ, ಒಬ್ಬರ ಆರಾಧನಾ ಅಂದರೆ ಅವರು ನಮಗೆ ಉಪಕಾರ ಮಾಡಿದ್ದಾರಾ ಇಲ್ಲವಾ, ಅವರು ಉಪಕಾರ ಮಾಡಿದ್ರೆ ಏನು ಉಪಕಾರ ಮಾಡಿದ್ದಾರೆ ಎಂಬುದು ನಮ್ಮ ಮನಮುಟ್ಟಿ ಗೊತ್ತಾಗಿರಬೇಕು, ನಮ್ಮ ಜೀವನದಲ್ಲಿ ಪರಿಣಾಮ ಬಂದಿರಬೇಕು ಅವರ ಪ್ರಭಾವದಿಂದ. ಆ ಮೊದಲಿದ್ದ ಜೀವನಕ್ಕೂ ಇವರು ಪರಿಚಯ ಆದ ಮೇಲೆ ಅಥವಾ ಇವರ ಮುಖದಿಂದ ಜ್ಞಾನ ಬಂದಾಗ ನಮ್ಮ ಜೀವನದಲ್ಲಿ ಆದ ಪರಿಣಾಮಕ್ಕೂ ನಾವು ನಮ್ಮ ಹೃದಯದಲ್ಲೇ ಚೆನ್ನಾಗಿ ಅನುಭವಿಸಿ ನಂತರ ಅವರ ಮುಂದೆ ಅಯ್ಯ ನಿಮ್ಮಿಂದಾಗಿ ನನ್ನಲ್ಲಿ ಇಷ್ಟು ಲಾಭ ಬಂದಿದೆ ನನಗೆ ಅಂತ ಅವರ ಮುಂದೆ ಕೃತಜ್ಞತೆಯನ್ನ ನಿಜವಾಗಿ ಸಲ್ಲಿಸಿದರೆ ಅವಾಗ ಅವರು ನಮಗೆ ಪೂರ್ಣ ಅನುಗ್ರಹ ಮಾಡುತ್ತಾರೆ. ಇಷ್ಟೇ ತಾತ್ಪರ್ಯ. ಅವರು ನಮಗೆ ಮಾಡಿದ ಉಪಕಾರ ಇನ್ನೊಬ್ಬರು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಮನಗಂಡು ಗುರುಗಳ ಪಾದಕ್ಕೆ ಎರಗಿ ನಿನ್ನಿಂದ ನನ್ನ ಜೀವನದಲ್ಲಿ ಭಗವಂತನ ಪರಿಚಯ ಇಷ್ಟಾಗಿದೆ, ಇಷ್ಟು ಪರಿವರ್ತನೆ ಬಂದಿದೆ, ಇನ್ನಷ್ಟು ಬರಬೇಕು, ನಿಮ್ಮ ಕರುಣೆ ಆಗಬೇಕು ಅಂತ ಪ್ರಾರ್ಥನೆ ಮಾಡುವುದೇ ಆರಾಧನ. ಆರ್ತಿಯಲ್ಲಿ ನೋಡಿದಾಗ ಭಾವಿ ಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಉಪಕಾರ ಯಾರ್ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಿದಷ್ಟು ಉಪಕಾರ, ಮಧ್ವರು ಮಾಡಿದ ಎಷ್ಟು ಉಪಕಾರ ಮಾಡಿದರೋ ಮಧ್ವಾಚಾರ್ಯರು ಅಷ್ಟೇ ಉಪಕಾರವನ್ನ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರು ಮಾಡಿದ್ದಾರೆ. ತಾತ್ಪರ್ಯ ನಿರ್ಣಯವನ್ನು ಮಾಡಿ ಭಾರತದಲ್ಲಿರತಕ್ಕಂಥ ಸಂಶಯಗಳನ್ನು ಪರಿಹಾರ ಮಾಡಿದ್ದು ಮಧ್ವರಾಜರಾದರೆ, ಇತ್ತ ಲಕ್ಷಾಲಂಕಾರವನ್ನು ಬರೆದು ಭಾರತದಲ್ಲಿರತಕ್ಕಂಥ ನಾನಾ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಿದ್ದು ಅಷ್ಟೇ ರೀತಿಯಲ್ಲಿ ಮಾಡಿದ್ದು ನಮ್ಮ ವಾದಿರಾಜಗುರು ಸಾರ್ವಭೌಮರು. ಅನೇಕ ರೀತಿಯಲ್ಲಿ ಆಚಾರ್ಯರ ಇಡೀ ಗ್ರಂಥಗಳ ಸಾರ ಆಚಾರ್ಯರು ಕೊಟ್ಟ ಮೇಲೂ ಕೂಡ ನಮಗೆ ಎಟಕದಿರುವಾಗ ಅದನ್ನು ಪೂರ್ಣವಾಗಿ ನಮಗೆ ತಿಳಿಸಿಕೊಟ್ಟು ಪ್ರಧಾನವಾಗಿ ಸಾಧಕೋತ್ತಮರಾಗಿ ನಮ್ಮ ಸಾಧನೆಗೆ ಅಭಿಮಾನಿಗಳಾಗಿ ನಮ್ಮ ಸಾಧನೆಯನ್ನು ಚೆನ್ನಾಗಿ ನಡೆಸುವಂತಹ ವಾಯುದೇವರ ಜೊತೆ ಜೊತೆಯಲ್ಲಿ ಬರತಕ್ಕಂಥ ಮಹಾನುಭಾವರು ನಮ್ಮ ವಾದಿರಾಜಗುರು ಸಾರ್ವಭೌಮರು. ಅದಕ್ಕೆ ವೃಂದಾವನ ಆಖ್ಯಾನದಲ್ಲಿ ತುಂಬಾ ಸುಂದರವಾಗಿ ವಾದಿರಾಜರು ತಮ್ಮ ಪರಿಚಯವನ್ನು ಮಾಡಿಕೊಡುತ್ತಾರೆ. ನನ್ನನ್ನು ಏನಂತ ಚಿಂತನೆ ಮಾಡಬೇಕು ಅಂದರೆ ಸಾಮಾನ್ಯ ಒಬ್ಬ ಯತಿ ಅಂತ ಚಿಂತನೆ ಮಾಡಬೇಡಿ, ಸಾಮಾನ್ಯ ಒಬ್ಬ ಯತಿ ಅಂತ ಚಿಂತನೆ ಮಾಡಬೇಡಿ. ತಮ್ಮ ಗುಣಗಳ ಪರಿಚಯ ಮಾಡಿಕೊಡುತ್ತಾರೆ. ಗುರುಂ ಅಖಿಲ ಗುಣಜ್ಞಂ, ವಾದಿರಾಜರನ್ನ ಗುರು ಅಂತ ಕರೀಬೇಕು, ವಾದಿರಾಜರನ್ನ ಅವರನ್ನೇ ಗುರು ಅಂತ ಕರೀಬೇಕು ಅಂತ ಹೇಳ್ತಾರೆ. ಯಾಕೆ ಗುರು ಶಬ್ದ ವಾಚ್ಯರವರೇ, ಹಾಗಂತ ನಾವು ಅವರನ್ನು ಮಾತ್ರ ಗುರು ಅಂತ ಇನ್ಯಾರನ್ನು ನಾನು ಕರೆಯಲ್ಲ ಅಂದರೆ ವಾದಿರಾಜರು ನಮಗೆ ಸಿಗಲ್ಲ. ಹೇಗೆ ದೇವರು ಸಾಕ್ಷಾತ್ತಾಗಿ ಯಾರಿಗೆ ಗುರು? ಲಕ್ಷ್ಮೀದೇವಿಗೆ ಮಾತ್ರ ಗುರು, ಲಕ್ಷ್ಮೀದೇವಿಗೆ ಮಾತ್ರ ಸಾಕ್ಷಾತ್ತಾಗಿ ಗುರು. ದೇವರ ತಾಕತ್ತನ್ನ ತಡೆಯುವಂಥ ಮೀಡಿಯಾ ಆಕೆ ಒಬ್ಬಳೆ. ಆಕೆಯ ಮೂಲಕ ನಂತರ ದೇವರು ಗುರುಗಳಾದದ್ದು ಯಾರಿಗೆ? ಆಕೆಯ ಮೂಲಕ ಅಂದರೆ ರುಜುಗಣಸ್ಥರಿಗೆ ಬಿಂಬಸ್ಥಾನೀಯಳಾದವಳು ಲಕ್ಷ್ಮೀದೇವಿ. ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾಬರರು. ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ರುಜುಗಣಸ್ಥರಾದವರು ಭಗವಂತನನ್ನ ಗುರು ಆಗಿ ಪಡೆದದ್ದು ಲಕ್ಷ್ಮೀದೇವಿಯ ಮೂಲಕ. ಹಾಗೆ ಗರುಡಶೇಷ ರುದ್ರಾದಿಗಳ ಭಾರತೀ ಸರಸ್ವತೀ ದೇವಿ, ಭಾರತೀ ದೇವಿ, ಭಾವಿ ಭಾರತೀ ದೇವಿಯರು, ಅವರಿಗೆ ಮಾತ್ರ ಸಾಕ್ಷಾತ್ ಗುರುಗಳು ಯಾರು ಅಂದ್ರೆ ನಮ್ಮ ಬ್ರಹ್ಮ ವಾಯು ಲಾತವ್ಯರು ಮೊದಲಾದದ್ದು ಮಹಾನುವರು ರುಜುಗಣಸ್ಥರೆಲ್ಲರೂ. ಅವರ ಅಂದರೆ ಸರಸ್ವತಿ ಭಾರತಿ ಭಾವಿ ಭಾರತೀಯರವರ ಮೂಲಕ ಗರುಡಶೇಷ ರುದ್ರಾದಿಗಳಿಗೆ ರಾಜರು ಮೊದಲಾದ ಮಹಾನುಭಾವರೆಲ್ಲ ರುಜುಗಣಸ್ಥರು ಗುರುಗಳಾಗ್ತಾ ಇದ್ದಾರೆ. ಸಾಕ್ಷಾತ್ತಾಗಿ ಗುರುಗಳಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ 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 ತಮ್ಮ ತಮ್ಮ ಗುರುಗಳ ಮೂಲಕ, ಆಯಾ ಗುರುಗಳ ಮೂಲಕ ನಮ್ಮ ಗುರುರಾಜರ ಪಾದವನ್ನು ನಾವು ಹಿಡಿಯಬೇಕು. ಹಾಗಾದರೆ ಎಲ್ಲಾ ಗುರುಗಳಲ್ಲಿ ಹೀಗೆ ಭಗವಂತನನ್ನ ಬಿಂಬರಣಿ ಪರಸೋತ್ತಮರು, ಪ್ರತಿಬಿಂಬರಣಿ ಪರಸ್ವಾವರರು ಅಂತ ಹೇಳಿದರು. ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಯಾರು ಅಂದರೆ ಹರಿ ಅಂತ ಹೇಳಿದರು. ಹಾಗೆ ಎಲ್ಲರೊಳಗೂ ಕೂಡ ಎಲ್ಲರೂ ಗುರುಗಳು ಗುರುಗಳು ಅಂತ ಕರೆಸಿಕೊಂಡು ಬಂದರು. ಪ್ರತಿಯೊಬ್ಬರಲ್ಲಿ ತಾವು ಗುರುಶಬ್ದ ವಾಚ್ಯರಾಗಿ ನಿಂತು ಅವರಲ್ಲಿ ಡ್ರೈವಿಂಗ್ ಫೋರ್ಸ್ ಯಾರಿಗೆ ಬರುತ್ತೆ ಅಂದರೆ ವಾಯುದೇವರು ಮತ್ತು ರಾಜರು ಇಬ್ಬರೂ ನಿಂತು ಮಾಡುತ್ತಾ ಬರುತ್ತಾ ಇದ್ದಾರೆ. ಆದ್ದರಿಂದ ಗುರುಂ ಅಖಿಲ ಗುಣಜ್ಞಂ ಅಂತ ಹೇಳುತ್ತಾರೆ ವಾದಿರಾಜರ ಪರಿಚಯ. ಎಲ್ಲಾ ಗುಣಗಳು ಎಲ್ಲಾ ಗುಣಗಳನ್ನ ಜಾನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ದೇವರ ಗುಣಗಳನ್ನ. ಹೌದಾ, ದೇವರ ಎಲ್ಲಾ ಗುಣಗಳನ್ನ ಲಕ್ಷ್ಮೀದೇವಿಗೆ ಗೊತ್ತಾಗಿಲ್ಲ ಅಂತ ಹೇಳ್ತಾರಲ್ಲ, ಶ್ರುತಿಯೇ ಹೇಳ್ತಾ ಇದೆ. ಅಂಥ ಕಾಲಕ್ಕೆ ವಾದಿರಾಜರಿಗೆ ಗೊತ್ತಾಯಿತ ಅಂದ್ರೆ ರುಜುಗಣಸ್ಥರು ಎಷ್ಟೆಲ್ಲಾ ತಿಳ್ಕೊಂಡಿರಬೇಕೋ ಭಗವಂತನ ಗುಣಗಳ ಪರಿಚಯ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇವರು ಭಗವಂತನ ಗುಣಗಳನ್ನ ಎಷ್ಟು ಚೆನ್ನಾಗಿ ತಿಳಿದಿದ್ದಾರೆ ಅಂದ್ರೆ ಇವರಷ್ಟು ಇನ್ಯಾರು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಮಿಕ್ಕ ರುಜುಗಣಸ್ಥರಲ್ಲದಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಗರುಡಶೇಷ ರುದ್ರಾದಿಗಳು ಅವರಿಗೆ ಹೇಳುತ್ತಾರೆ, ಏನು ಧನ್ಯರೋ ಬ್ರಹ್ಮ ಗುರು ಪವಮಾನರಿರುವರು ಈ ಪರಿಯಲಿ ಅಂತ ಹೇಳುತ್ತಾರೆ. ಯಾವ ಪರಿಯಲಿ? ಗರುಡಶೇಷ ರುದ್ರಾದಿಗಳಿಗೆ ಭಗವಂತ ದರ್ಶನ ಕೊಡುತ್ತಾನೆ, ಸ್ವಲ್ಪ ಕಾಲದ ನಂತರ ಅದೃಶ್ಯ, ಮತ್ತೂ ಆತನಿಗಾಗಿ ತಪಸ್ಸು ಮಾಡುತ್ತಾ ಇರುವಂತಹ ಸ್ಥಿತಿ ಅವರದ್ದು. ಆದರೆ ಭಗವಂತನನ್ನ ಸದಾ ಕಣ್ಣೆದುರಿಗೆ ಯಾವಾಗ್ಲೂ ನೋಡುತ್ತಾ ಸದಾ ಸ್ತೋತ್ರ ಮಾಡುವ ಭಾಗ್ಯ ಅದು ಬ್ರಹ್ಮ ವಾಯುಗಳಿಗೆ ಮತ್ತು ವಾದಿರಾಜರಿಗೆ ಸಲ್ಲತಾ ಇದೆ, ರುಜುಗಣಸ್ಥರಿಗೆ ಸಲ್ಲುವಂತಹ ಮಹಾಭಾಗ್ಯ. ಏನು ಧನ್ಯರೋ ಬ್ರಹ್ಮ ಗುರು ಪವಮಾನರಿರುವರು ಈ ಪರಿಯಲಿ ರಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗರಿ ಕೇಳಿ ಸುಖಿಪ ಅಂತ ಹೇಳಿಲ್ಲ, ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವೆಂತುಟೋ. ಭವಾನಿ ಧವನಿಗೆ ಅಸಾಧ್ಯವೆನಿಸರು, ಇಂಪಾಸಿಬಲ್ ಅಂತ ಹೇಳುತ್ತಾರೆ ರುದ್ರಾದಿ ದೇವತೆಗಳಿಗೆ. ನಮ್ಮ ಬ್ರಹ್ಮ ವಾಯು ಲಾತವ್ಯರು ಮೊದಲಾದಂಥ ಜ್ಞಾನಿಗಳ ಆ ತಾಕತ್ತು ಇವರಿಗೆ ಕನಸನ್ನೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾರೆ. ಅಂದ ಭವಾನಿ ಧವನಿಗೆ ಅಸಾಧ್ಯವೆನಿಸರು ನರರ ಕಾಡಿ. ಆ ರೀತಿಯಲ್ಲಿ ಗುರುಂ ಅಖಿಲ ಗುಣಜ್ಞಂ, ಎಷ್ಟೆಲ್ಲ ಗುಣಗಳು ಭಗವಂತನದ್ದು ಉಪಾಸನೆ ಮಾಡಬೇಕೋ ಅದರ ಹಿಡಿತ ಅವರಿಗಿದೆ. ಬ್ರಹ್ಮಾಂಡದಲ್ಲಿ ಮಹತ್ತತ್ವ ಎಷ್ಟರ ಪರ್ಯಂತ ವ್ಯಾಪ್ತಿ ಇದೋ ಆ ಮಹತ್ತತ್ವದ ಕಣಕಣದ ಪರ್ಯಂತ ಭಗವಂತನ ರೂಪಗಳನ್ನು ನೋಡುತ್ತಾ ಉಪಾಸನೆ ಮಾಡುವಂತಹ ತಾಕತ್ತಿರುವ ಮಹಾನುಭಾವರ ಆರಾಧನೆ ಇವತ್ತು ನಡೆಯುತ್ತಾ ಇದೆ. ಆರಾಧನಾಂಗವಾಗಿ ಅವರ ಪ್ರೀತಿಗಾಗಿ ಜ್ಞಾನವನ್ನು ಪಡೀತಾ ಇದ್ದೇವೆ. ಸದ್ಗುಣೈಕ ಅಭಿವಾಸಂ ಅಂತ ಹೇಳುತ್ತಾರೆ. ಈ ಜಗತ್ತಿನಲ್ಲಿ ಸದ್ಗುಣಗಳಿಗೆ ಏಕ ಅಭಿವಾಸ, ಅವರಲ್ಲೇ ಎಲ್ಲ ಸದ್ಗುಣಗಳು ಪೂರ್ಣವಾಗಿ ನಿಂತಿವೆ. ಅಂದರೆ ದೇವತೆಗಳೆಲ್ಲರನ್ನ ತಗೊಂಡರೆ, ಸಜ್ಜೀವ ರಾಶಿಗಳನ್ನು ತಗೊಳ್ತಾ ಬಂದರೆ, ಇವರಲ್ಲಿ ಈ ಗುಣ, ಇವರಲ್ಲಿ ಈ ಗುಣ, ಈ ಗುಣ, ಈ ಗುಣ ಅಲ್ಲ, ಎಲ್ಲಾ ಗುಣ ಇರುವಂತಹವರು ಯಾರಾದರೂ ಇದ್ದಾರ? ಭಗವಂತ ಲಕ್ಷ್ಮೀದೇವಿ ಬಿಟ್ಟು ಮಿಕ್ಕವರಲ್ಲಿ ಜೀವರಾಶಿಗಳಲ್ಲಿ ಎಲ್ಲಾ ಗುಣಗಳಿರತಕ್ಕಂತಹ ವ್ಯಕ್ತಿ ಯಾರಾದರೂ ಇದ್ದಾರ? ಆ ಇದ್ದಾರೆ ಅಂದ್ರು. ಅವರೇ ರುಜುಗಣಸ್ಥರು ಅಂದ್ರು. ಎಲ್ಲಾ ಗುಣಗಳ ಸಮೂಹ ಇವರೇ. ಸದ್ಗುಣೈಕಾಧಿವಾಸಂ, ಸದ್ಗುಣೈಕಾಧಿವಾಸಂ ಅಂದರೆ ಗುಣಶಬ್ದ ವಾಚ್ಯನಾದ ಭಗವಂತ ಗುಣ ಅಂತ ಕರೆಸಿಕೊಂಡಿದ್ದಾನೆ. ಆತನ ಗುಣಶಬ್ದ ವಾಚ್ಯವಾದ ಅನೇಕ ರೂಪಗಳು, ಅಷ್ಟು ರೂಪಗಳು ವಾದಿರಾಜರ ಹೃದಯ ಮಂದಿರದಲ್ಲಿ ನಿಂತಿವೆ. ಅಂದರೆ ಹೇಳುತ್ತಾರೆ, ವಾದಿರಾಜರ ವೃಂದಾವನದಲ್ಲಿ ಎಲ್ಲಾ ದೇವತೆಗಳು ಬಂದ್ರಂತೆ, ದರ್ಶನಕ್ಕೆ ಬರ್ತಾ ಇದ್ದಾರೆ. ಸ್ವಪ್ನ ವೃಂದಾವನ ಆಖ್ಯಾನದಲ್ಲಿ ವಿಸ್ತಾರವಾಗಿ ವರ್ಣನೆ ಕೊಡುತ್ತಾರೆ. ಎಲ್ಲಾ ದೇವತೆಗಳು ಬರ್ತಾರೆ, ಬಂದು ಅಲ್ಲಲ್ಲಿರುವ ಹಯಗ್ರೀವ ದೇವರ ಮತ್ತು ವಿಸ್ತಾರವಾದ ಭಗವದ್ ರೂಪಗಳನ್ನ ನೋಡುತ್ತಾ, ವೃಂದಾವನದಲ್ಲಿರುವಂತಹ ಅದ್ಭುತವಾದ ಮೂರ್ತಿಗಳ ದರ್ಶನ ಮಾಡುತ್ತಾ ಆಶ್ಚರ್ಯ ಪಡ್ತಾ ಇರ್ತಾರೆ. ಜೊತೆಗೆ ಅತ್ಯಾಶ್ಚರ್ಯ ಯಾವುದು ಅಂದ್ರೆ, ಅವರ ಹೃದಯದಲ್ಲಿರುವ ಬಿಂಬಮೂರ್ತಿಯೂ ಅಲ್ಲಿ ಕೂತಿದ್ದಾನೆ. ಅದು ಆಶ್ಚರ್ಯ ಆಗುತ್ತೆ ಅಂತ ಹೇಳುತ್ತಾರೆ. ರುದ್ರದೇವರು ಬರ್ತಾರೆ, ಅಲ್ಲಿ ಬಂದು ಹಯಗ್ರೀವನ ದರ್ಶನ ಮಾಡುತ್ತಾರೆ. ಆ ಹಯಗ್ರೀವನ್ ಅಲ್ಲ, ಹಯಗ್ರೀವ ರೂಪ ರುದ್ರದೇವರು ನೋಡಲೇ ಇಲ್ವಾ? ಎಲ್ಲೂ ಅವರಿಗೆ ಕಾಣಲಿಲ್ವಾ? ಹಯಗ್ರೀವ ದೇವರ ರೂಪವನ್ನು ಅವರು ಉಪಾಸನೆ ಮಾಡಲಿಲ್ವಾ? ಮಾಡಿದ್ದಾರೆ, ಅವರು ಕಂಡಿದ್ದಾರೆ. ಆದರೆ ಯಾವ ಅವರು ನೋಡಿದ ಹಯಗ್ರೀವ ರೂಪ, ಆ ಹಯಗ್ರೀವ ರೂಪ ಪ್ರಕಟ ಮಾಡಿದ ತಾಕತ್ತು, ಗುಣಗಳು ಬೇರೇನೆ. ವಾದಿರಾಜರ ವೃಂದಾವನದಲ್ಲಿ ವಾದಿರಾಜರು ಉಪಾಸನೆ ಮಾಡುವ ಹಯಗ್ರೀವ ಪ್ರಕಟ ಮಾಡಿದ ತಾಕತ್ತು, ಗುಣಗಳು ಬೇರೇನೆ. ಅಜಗಜಾಂತರ ವ್ಯತ್ಯಾಸ ಅಲ್ಲ. ಆ ಹಯಗ್ರೀವ ಈ ಹಯಗ್ರೀವ ಒಂದೇ ಅಲ್ವಾ? ಒಂದೇ, ಯಾರಲ್ಲ ಅಂದ್ರು. ಎಷ್ಟು ವ್ಯತ್ಯಾಸ ಅಂದರೆ, ಇಬ್ಬರು ಹೆಣ್ಣುಮಕ್ಕಳು ಬರ್ತಾ ಇದ್ದಾರೆ, ಇಬ್ಬರು ಕೋಟೀಶ್ವರರೇ. ಕೋಟೀಶ್ವರರ ಹೆಣ್ಣಂದ್ರೆ ಇಬ್ಬರಿಗೂ ಕೋಟೀಶ್ವರರು ಅಂತಲೇ ಹೆಸರು. ಹೌದಾ? ಇಬ್ಬರತ್ರ ಕೋಟಿಗಳು ಕೂತಿವೆ. ಒಬ್ಬ ಆಕೆ ಬರೇ ಕರಿಮಣಿ ಹಾಕೊಂಡು ಬಂದಿದ್ದಾಳೆ, ಎಲ್ಲಾ ಸರಗಳನ್ನ ಪೆಟ್ಟಿಗೆಯಲ್ಲಿ ಬೀಗ ಹಾಕಿ, ಇನ್ನೊಬ್ಬ ಆಕೆ ಎಲ್ಲ ಮೈಯಲ್ಲಿ ಹಾಕೊಂಡು ಬಂದಿದ್ದಾಳೆ. ಆಕೆಯನ್ನು ಕೋಟೀಶ್ವರರು ಅಂತ ಕರೀತಾರೆ, ಬರೇ ಕರಿಮಣಿ ಹಾಕೊಂಡು ಬಂದ ಈಕೆಯನ್ನು ಕರೀತಾರೆ. ಹಾಗೆ ಒಬ್ಬನೇ ಹಯಗ್ರೀವ ರುದ್ರದೇವರ ಉಪಾಸ್ಯ ಮೂರ್ತಿ ಹಾಕಿ ಬಂದಾಗ ಆತ ಪ್ರಕಟ ಮಾಡಿದ ಗುಣಗಳು ಬಹಳ ಚೂರು, ತಾಕತ್ತು ಬಹಳ ಚೂರು. ಅದೇ ದೇವ ಎಲ್ಲ ಒಳಗೆ ಬಚ್ಚಿಟ್ಟು ರುದ್ರದೇವರಿಗೆಷ್ಟು ಹಿತವೋ ಅಷ್ಟೇ ಪ್ರಕಟ ಮಾಡಿದ. ವಾದಿರಾಜರ ಹತ್ರ ಬಂದಾಗ ಅವರು ಉಪಾಸನೆಗೆ ತಕ್ಕಂತೆ ಅದ್ಭುತವಾದ ತನ್ನ ತಾಕತ್ತನ್ನ ಗುಣಗಳನ್ನು ಪ್ರಕಟ ಮಾಡಿದ್ದು ನೋಡಿ, ಇವನೇ ಹಯಗ್ರೀವ ಹೇಗಿದ್ದಾನಲ್ಲ ಅಂತ ಆಶ್ಚರ್ಯ ಪಡತಾ ಇದ್ದಾರೆ ರುದ್ರದೇವರು. ಅದರ ಜೊತೆಗೆ ಸ್ವನಾಥಂ ರಾಮಮೇವ ಚ, ತಮ್ಮ ಬಿಂಬಮೂರ್ತಿಯಾದ ರಾಮಚಂದ್ರನನ್ನೂ ನೋಡುತ್ತಾ ಇದ್ದಾರೆ. ಅದು ಹೇಳುತ್ತಾರೆ ಅಲ್ಲಿ, ಸರಿ ಹಯಗ್ರೀವ ಇಲ್ಲಿ ತುಂಬಾ ಗುಣಗಳಿಂದಿದ್ದಾನೆ, ನೋಡಿದ್ರು ಆನಂದಪಟ್ಟರು. ತಮ್ಮ ಬಿಂಬಮೂರ್ತಿಯನ್ನ ರಾಮಾತ್ಮಕನಾದ ಬಿಂಬನನ್ನ ನೋಡುತ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಮತ್ತೆ ಅವನನ್ನ ವೃಂದಾವನದಲ್ಲಿ ನೋಡಿದಾಗ ಏನು ಆಶ್ಚರ್ಯ ಅಂದ್ರೆ, ತಮ್ಮ ಬಿಂಬಮೂರ್ತಿಯೇ ವಾದಿರಾಜರ ಹತ್ರ ಬಂದಾಗ ವಿಶೇಷ ಗುಣಗಳು ಪ್ರಕಟ ಮಾಡುವುದನ್ನು ನೋಡಿ, ಅಪ್ಪ ನೀನಯ್ಯ ನನ್ನ ಹತ್ರ ಒಂಥರ ಇರ್ತೀಯ, ಇಲ್ಲಿ ಬಂದ್ರೆ ಬೇರೇನೆ ಆಗ್ತೀಯ ಅಂತ. ಆ ಭಗವಂತ ಅವರ ಹತ್ರ ಬಂದಾಗ ಅಂತಹ ಅದ್ಭುತವಾದ ರೂಪಗಳನ್ನು ದರ್ಶನ ಕೊಡುತ್ತಾ ಇದ್ದಾನೆ. ಅವರು ನೋಡುತ್ತಾ ಇದ್ದಾರೆ, ಯಾವ ಯಾವ ಜೀವರಾಶಿ ಇರ್ತಾರೆ ಅವರೆಲ್ಲರ ಬಿಂಬಮೂರ್ತಿಗಳು ವಾದಿರಾಜರ ವೃಂದಾವನದಲ್ಲಿ ಸಂತಣಿಸಿಕೊಂಡಿವೆ. ಅದಕ್ಕೆ ಎಲ್ಲರೂ ಬರ್ತಾರೆ, ದೇವತೆಗಳು ತಮ್ಮ ತಮ್ಮ ಬಿಂಬಮೂರ್ತಿಯನ್ನ ವಾದಿರಾಜರ ವೃಂದಾವನದಲ್ಲಿ ನೋಡುತ್ತಾರೆ. ನೋಡಿ ಆ ಬಿಂಬಮೂರ್ತಿಯ ಉಪಾಸನೆ ಅವರಿಗೆ ಎಷ್ಟರವರೆಗೆ ಎಟ್ಟಕ್ಕಿದೆ, ಅದಕ್ಕಿನ್ನ ಹೆಚ್ಚಾದ ವಿಶೇಷ ಗುಣಗಳನ್ನ ಅವರಿಂದ ಉಪದೇಶ ಪಡೆದು, ಆ ಉಪದೇಶದಿಂದ ಅವರಿಗೇನಾಗುತ್ತೆ ಅಂತ ಹೇಳುತ್ತಾರೆ. ಅವರು ಎಲ್ಲರೂ ಬಂದ್ರಂತೆ, ಬಂದು ತಮ್ಮ ತಮ್ಮ ಪ್ರಾರಬ್ಧವನ್ನ ಉಪಮರ್ದನ ಮಾಡಿಕೊಂಡು ಹೋದರು. ಪ್ರಾರಬ್ಧ ಕರ್ಮ ಇರುತ್ತೆ ಎಲ್ಲರಿಗೂ, ಕಟ್ಟಿಟ್ಟ ಬುತ್ತಿಯೇ. ಆದರೆ ಆ ಪಾರಬ್ಧ ಕರ್ಮ ದೇವರ ಅನುಗ್ರಹದಿಂದ ಕಡಿಮೆ ಮಾಡಿಕೊಳ್ಳಿಕ್ಕಾಗುತ್ತೆ. ಉಪಮರ್ದನ ಅಂತ ಯಾವ ಪ್ರಾರಬ್ಧ ಕರ್ಮ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂಥದ್ದನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ದೇವತೆಗಳಿಗೆ ನೋ ಅದರ್ ಗೋ ಒಂದೇ ಯಾವುದು ಅಂದ್ರೆ ಇಲ್ಲಿ ವಾದಿರಾಜರ ವೃಂದಾವನದಲ್ಲಿ ಮಧ್ವರಾಯರು ಸೇರಿದ್ದಾರೆ, ಬ್ರಹ್ಮದೇವರು ಇದ್ದಾರೆ, ಜೊತೆಗೆ ವಾದಿರಾಜರು ಇದ್ದಾರೆ. 3-in-1 ಮೂವರು ಒಂದೇ ಕಡೆ ಕೂತಿದ್ದಾರೆ. ಉಡುಪಿಗೆ ಹೋಗ್ತೀರಾ ಅಲ್ಲಿ ಮಧ್ವರಾಯರು ಅಂತ, ಸತ್ಯಲೋಕಕ್ಕೆ ಹೋಗ್ತೀರಾ ಅಲ್ಲಿ ಬ್ರಹ್ಮದೇವರು ಅಂತ. ಇಲ್ಲ, ವಾದಿರಾಜರ ವೃಂದಾವನಕ್ಕೆ ಬಂದ್ರೆ ಎಲ್ಲರೂ ಅಲ್ಲೇ ಇದ್ದಾರೆ. ಅದಕ್ಕೆ ಅಲ್ಲಿ ಓಡಿ ಬರ್ತಾ ಇದ್ದಾರೆ ಎಲ್ಲಾ ದೇವತೆಗಳು ಬಂದು ಅಲ್ಲಿರತಕ್ಕಂತಹ ಹಯಗ್ರೀವ ದೇವರ ದರ್ಶನ, ತಮ್ಮ ತಮ್ಮ ಬಿಂಬಮೂರ್ತಿಯ ದರ್ಶನವನ್ನ ಮಾಡಿ ತಾವು ಯಾವ ಯಾವ ವಿಶೇಷ ಗುಣಗಳ ಉಪಾಸನೆ ಮಾಡುತ್ತಾ ಇದ್ದಾರೆ ಆ ಗುಣಗಳ ನೋಡಿ, ವಿಶೇಷ ಗುಣಗಳ ಉಪಾಸನೆ, ವಿಶೇಷ ಗುಣಗಳ ವಿಶೇಷ ಉಪಾಸನೆ. ಅರ್ಥ ಆಯ್ತಾ? ಗುಣಗಳು ಸಾಮಾನ್ಯ ನಾವು ಮಾಡೋದು ಯಾವುದು, ಸತ್ ಚಿತ್ ಆನಂದ ಆತ್ಮ ಅಂತ, ಅದೆಲ್ಲವೂ ಇಲ್ಲ. ಮನುಷ್ಯೋತ್ತಮರಿಗೆ 4, ಸಾಮಾನ್ಯರಿಗೆ ಆತ್ಮ ಅಂತ ಮಾತ್ರ ಗುಣೋಪಾಸನ ಅಂತ ಆಚಾರ್ಯ ಸಿಂಹಗೊಳಿಸ್ತಾರೆ. ಅಂಥ ಕಾಲಕ್ಕೆ ದೇವತೆಗಳು ಈ ಗುಣಗಳಿಗಿಂತ ವಿಶೇಷ ಗುಣಗಳು ಅವರವರ ಯೋಗ್ಯತೆ ಎಷ್ಟಿದೆ ಅದನ್ನು ಉಪಾಸನೆ ಮಾಡುತ್ತಾರೆ. ಆ ಗುಣಗಳನ್ನ ವಾದಿರಾಜರಿಂದ ಉಪದೇಶ ಹೇಗೆ ತಗೊಳ್ಳುತ್ತಾರೆ, ತಮಗೆ ಸೀಮಿತವಾದ ವಿಶೇಷ ಗುಣಗಳನ್ನ ವಿಶೇಷವಾದ ರೀತಿಯಲ್ಲಿ ಉಪಾಸನೆ ಅವರಿಂದ ಪಡೆದು ತಮ್ಮ ಪ್ರಾರಬ್ಧವನ್ನ ಕಳಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುತ್ತಾರೆ. ಇಂದ್ರದೇವರು ಬಂದ್ರು, ಬಂದು ದುರ್ಗಂಧಂತೆಯನವಾರಯನ್, ವಾದಿರಾಜ ಗುರುಸಾರ ಹೋಮರು ಕೊಟ್ಟಿರತಕ್ಕಂಥ ಪ್ರಸಾದ. ಏನು ಪ್ರಸಾದ ಅಂದರೆ ಅದ್ಭುತವಾದ ಹರಿಯ ಚಿಂತನಾಕ್ರಮ, ಪ್ರಾರಬ್ಧವನ್ನ ಉಪಮರ್ದನ ಮಾಡಲಿಕ್ಕೆ ಬೇಕಾದಂಥ ಭಗವಂತನ ಚಿಂತನಾಕ್ರಮ ಪ್ರಸಾದ. ಆ ಭಗವಂತನ ಅನುಗ್ರಹ, ವಾದಿರಾಜನ ಅನುಗ್ರಹದಿಂದ ಅದು ಅನುಭವಕ್ಕೆ ಟಕ್ಕುತ್ತೆ. ಇಲ್ಲಿಷ್ಟಿದೆ, ನಮಗೆ ಭಗವಂತನ ಚಿಂತನ ಆ ಜ್ಞಾನ ಬರುವುದೊಂದು ಹಂತ, ಆದರೆ ಬಂದದ್ದು ಅನುಭವಕ್ಕೆ ಎಟಕಬೇಕಾದರೆ ಗುರುಗಳ ಅನುಗ್ರಹ ಬೇಕು. ಇಲ್ಲದಿದ್ದರೆ ಅಪ್ಪನಾಣೆ ಬರುವುದೇ ಇಲ್ಲ, ಎಲ್ಲ ತಲೆಯಲ್ಲೇ ಕೂತಿರುತ್ತೆ, ತಟತಟ ತಾಯಿಯಿಂದ ಬರ್ತಾ ಇರುತ್ತೆ, ಅನುಭವಕ್ಕೆ ಮಾತ್ರ ಬರುವುದೇ ಇಲ್ಲ. ಅಂಥ ಜ್ಞಾನ ತಮಗೆ ಅನುಭವಕ್ಕೆ ಬರಬೇಕು ಅಂತ ಗುರುಗಳನ್ನ ವಾದಿರಾಜರನ್ನ ಪ್ರಾರ್ಥನೆ ಮಾಡಿ ದುರ್ಗಂಧಂತೇನ ವಾರಯನ್, ತಮ್ಮ ದುರ್ಗಂಧವನ್ನ ಕಳಕೊಂಡ್ರು ಅಂತ ಹೇಳುತ್ತಾರೆ. ದುರ್ಗಂಧ ಶಬ್ದಕ್ಕೆ ವ್ಯಾಖ್ಯಾನಕಾರರು ಆಖ್ಯಾನದಲ್ಲಿ ಬರೀತಾರೆ, ದುರ್ಗಂಧ ಅಂದರೆ ಉಪಮರ್ದ ಯೋಗ್ಯ ಪ್ರಾರಬ್ಧ. ಆ ಪ್ರಾರಬ್ಧ ಎಂಥದ್ದು ಅಂದರೆ ಅಸುರಾವೇಶಾದಿಗಳಿಗೆ ಕಾರಣವಾಗಿರತಕ್ಕಂಥ ಉಪಮರ್ದ ಯೋಗ್ಯವಾದಂಥ ವಿಶೇಷವಾದ ಪ್ರಾರಬ್ಧವನ್ನ ಕಳಕೊಂಡು ಸಂತೋಷವಾಗಿ ಹೊರಡುತ್ತಾ ಇದ್ದಾರೆ ಅಂತ ತಿಳಿಸಿಕೊಟ್ರೆ ನಮ್ಮಂಥವರಿಗೆ ಮತ್ತೆ ವಾದಿರಾಜರ ಸೇವಾ ಅವಶ್ಯಕ ಅಂತ ಹೇಳಬೇಕೇ ಅಂತ ಪ್ರಶ್ನೆ ಮಾಡುತ್ತಾರೆ. ಅಂಥ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಒಳಗಿರತಕ್ಕಂಥ ಹಯಗ್ರೀವನ ಪರಿಚಯ ಮಾಡಿಕೊಡುವ ಪದವೇ ಸ್ವಪ್ನ ಪದ. ಅವರ ಸ್ವಪ್ನದಲ್ಲಿ ಹಯಗ್ರೀವ ದೇವರೇ ದರ್ಶನ ಕೊಟ್ಟು, ವಿಶೇಷವಾಗಿ ನಮಗೆ ಸ್ವಪ್ನದಲ್ಲಿ ಆಗಾಗ ಕಾಣಿಸಿದರೆ ಕಾಣಿಸಿಯಾನು ಏನು ವಾಸನಾ ರೂಪದಿಂದ, ಅವರಿಗಾಗಲ್ಲ ಸದಾ ದರ್ಶನ ಕೊಡತಕ್ಕಂಥ ಸ್ವಾಮಿ ಅವರಿಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟ ಮೂರ್ತಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ದೊಡ್ಡ ಪ್ರಶ್ನೆ ಬರುತ್ತಲ್ಲಿ, ದೇವತೆಗಳಿಗೆ ನಿದ್ದೆ ಇಲ್ಲ, ಯಾರಿಗೆ? ದೇವತೆಗಳಿಗೆ ನಿದ್ದೆ ಇಲ್ಲ, ಅವರನ್ನ ಅನಿಮಿಷರು ಅಂತ ಕರೀತಾರೆ. ಅಂತ ಕಾಲಕ್ಕೆ ದೇವತೆಗಳಿಗೆ ಗುರುಸ್ಥಾನೀಯರಾಗಿರತಕ್ಕಂಥ ವಾದಿರಾಜ ಗುರು ಸಾರ್ವಭೌಮರು ರುಜುಗಣಸ್ಥರು, ಅವರಿಗೆ ನಿದ್ದೆ ಬಂತ? ಮಧ್ವರಾಯರು ಭೂಮಿಗೆ ಬಂದಾಗ ನಿದ್ದೆ ಮಾಡಿದರ ಅಂತ ಪ್ರಶ್ನೆ. ನಿದ್ದೆ ಮಾಡಿದಂತೆ ಇದ್ರು ಎಂಬುದು ಉತ್ತರ. ಯಾಕೆ? ದೇವತೆಗಳಿಗೆ ಯಾರಿಗೂ ನಿದ್ದೆ ಬರಲ್ಲ, ಆದರೆ ಮಿಕ್ಕ ದೇವತೆಗಳು ರುಜುಗಣಸ್ಥರು ಬಿಟ್ಟರೆ ಮಿಕ್ಕ ದೇವತೆಗಳೆಲ್ಲ ಭೂಮಿಗೆ ಬಂದಾಗ, ಈ ದೇಹ ಸಂಪರ್ಕ ಬಂದಾಗ ಅವರಿಗೆ ನಿದ್ದೆ ಇದೆ, ನಿದ್ದೆಯ ಸಂಪರ್ಕ ಅವರಿಗಿದ್ದೇ ಇದೆ. ಆದರೆ ರುಜುಗಣಸ್ಥರಿಗೆ ಮಾತ್ರ, ಬ್ರಹ್ಮ ವಾಯು ಲಾತವ್ಯಾದಿ ಮಹಾನುಭಾವರಿಗೆ ಮಾತ್ರ ಈ ಭೂಮಿಗೆ ಬಂದಾಗಲೂ ಕೂಡ ಅವರಿಗೆ ಯಾವ ರೀತಿಯಾಗಿರತಕ್ಕಂಥ ಈ ದೇಹದ ದೋಷಗಳು ಅವರಿಗಿಲ್ಲ ಎಂಬುದನ್ನು ಚೆನ್ನಾಗಿ ತೋರಿಸಿಕೊಡುತ್ತಾರೆ. ಇನ್ನ ತುಂಬಾ ಸಂಶಯಗಳಲ್ಲಿರುತ್ತೆ. ವಾಜರಾದರು ಅಂತ ಹೇಳಿದ್ರೆ ಅವ್ರು ರುಜುಗಣಸ್ಥರು ಅಂತ ಹೇಳ್ತೀರಾ, ಅವರಿಗೆ ನಿದ್ದೆಯೇ ಇಲ್ಲ, ನಮಗಿಂತ ಪ್ರತ್ಯೇಕ ಅಂತ ಹೇಳ್ತೀರಾ. ವಾದಿರಾಜ ಎಂಬ ರೂಪ ಮೊನ್ನೆ ಬಂದದ್ದಲ್ಲ, ಮೊನ್ನೆ ಬಂದದ್ದು. ಆ ಮೊನ್ನೆ ಮೊನ್ನೆ ಬಂದ ರೂಪ, ತಾಯಿಯ ಹೊಟ್ಟೆಯಿಂದ ಬಂದ ರೂಪ, ಆ ರೂಪಕ್ಕೆ ನಿದ್ದೆ ಇಲ್ವ? ಶರೀರ ಧಾರಣೆ ಮಾಡಿದವರಿಗೆ ನಿದ್ದೆ ಬರಬೇಕಲ್ವಾ ಅಂತ ಹೇಳಿದರೆ ಈ ರೂಪದ ಪರಿಚಯ ತುಂಬಾ ಹಳೆಯದು ಅಂತ ಹೇಳುತ್ತಾರೆ. ನಮಗೆ ಪರಿಚಯ ಅಲ್ಲ, ನಿಮ್ಗೆ ಕೊಟ್ಟಿದ್ದು ಸ್ವಪ್ನ ಪದ ಅಂತ. ಅವಾಗೆ ಒಂದು 5 ಬಂದಿದೆ, ಇರೋದಿನ್ನು 1 ಮಾತ್ರ, ಅದರಲ್ಲಿ ಸ್ವಪ್ನ ಪದ ಪೂರ್ಣ ಆಗುತ್ತಾ ಅಂತ ನಿಮ್ ಸಂಶಯ. ಖಚಿತವಾಗೂ ಪೂರ್ಣ ಆಗಲ್ಲ, ನಾನು ಪೂರ್ಣ ಮಾಡಲಿಕ್ಕೆ ಬರಲಿಲ್ಲ, ಪ್ರಾರಂಭ ಮಾಡಲಿಕ್ಕೆ ಬಂದೆ ಅಷ್ಟೆ. ಯಾಕಂದ್ರೆ 1.5 ಸ್ವಪ್ನ ಪದವನ್ನ ಪೂರ್ಣವಾಗಿ ಹೇಳುವುದು ಅಂದ್ರೆ ಹಾಸ್ಯದ ಮಾತು. ಅಷ್ಟು ರಹಸ್ಯಗಳನ್ನ ಒಳಗೆ ತುಂಬಿಟ್ಟಿದ್ದಾರೆ. ಮೊದಲು ರಾಜರ ಕುರಿತು ಒಂದು ಆಳವಾದ ಪರಿಚಯವೇ ಇಲ್ಲದೆ ಅವರು ಕುರಿತು ಅವರು ಹೇಳಿದಂಥ ಭಗವಂತನ ಕುರಿತಾದ ತತ್ವದ ಪರಿಚಯ ನಮಗೆ ಹೇಗಾಗ್ತದೆ? ಇಲ್ಲ, ಸುಮ್ಮನೆ ಓದಿಕೊಂಡು ಹೋಗ್ಬೇಕಷ್ಟೇ, ನಾನು ಅದಕ್ಕೆ ಬರಲಿಲ್ಲ. ನೀವೆಲ್ಲ ಯೋಗ್ಯರಾದ್ದರಿಂದ ನನಗೆ ಗುರುಗಳು ಕೊಟ್ಟ ಚೂರು ಜ್ಞಾನವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಂದಿದ್ದೇನೆ ಅಷ್ಟೇ, ಇನ್ನೇನಿಲ್ಲ. ಹಾಗಾದರೆ ವಾಜರಾಜರು ಈ ರುಜುಗಣಸ್ಥರಾದವರ ಪರಿಚಯವನ್ನು ಚೆನ್ನಾಗಿ ಮಾಡ್ತಾ ಇರ್ತಾರೆ. ಮಧ್ವರಾಯರ ಪರಿಚಯ ಆಯ್ತಲ್ಲ ನಿಮಗೆ, ಮೊನ್ನೆ ಮೊನ್ನೆ ಬಂದವರು ಮಧ್ವರಾಯರು, ಅಚ್ಯುತ ಪ್ರೇಕ್ಷರ ನಂತರ ಬಂದಿರುವವರು ಮಧ್ವರಾಯರು. ಆ ಮಧ್ವರಾಯರ ಪರಿಚಯ ವಾದಿರಾಜರು ಮಾಡಿಕೊಡುತ್ತಾರೆ, ಯುಕ್ತಿ ಮಲ್ಲಿಕಾದಲ್ಲಿ ಮಾಡಿಕೊಡುತ್ತಾರೆ. ಒಂದು ಶ್ರುತಿ, ಸಿಂಹಂ ನಸಂತ ಶ್ರುತಿ. ಸಿಂಹಂ ನಸಂತಂ ಅಂತ ಏನಿದು? ನೃಸಿಂಹದೇವರು ನಸಾಪುಟದಿಂದ ಸ್ವಾಮಿ ಸ್ತಂಭದಿಂದ ಹೊರಬಂದ, ಹೊರಬಂದ ಮೇಲೆ ನೃಸಿಂಹದೇವರ ನಾಸಾಪುಟದಿಂದ ಬರತಕ್ಕಂಥ ಗಾಳಿ ಒಬ್ಬರಿಗೆ ವಿಶೇಷವಾಗಿ ಉಪದೇಶ ಆಯಿತು ಅಂತ ಹೇಳುತ್ತಾರೆ. ಅಲ್ಲ, ಮೂಗಿನ ಬರುವ ಗಾಳಿಯೂ ಉಪದೇಶವ? ಹೌದು ಅಂತ ಹೇಳುತ್ತಾರೆ. ಅಲ್ಲ, ನೃಸಿಂಹದೇವರ ನಾಸಾಪುಟದಿಂದ ಬರುವಂತಹ ಗಾಳಿ ಒಬ್ಬರಿಗೆ ಉಪದೇಶ, ಹಯಗ್ರೀವ ದೇವರ ತೊಡೆಯ ಮೇಲೆ ಕೂತಿರುವ ಒಬ್ಬರಿಗೆ ಅವರ ನಾಸಾಪುಟದಿಂದ ಬರುವಂತಹ ಗಾಳಿ ಉಪದೇಶ ಅಂತ ಹೇಳುತ್ತಾರೆ. ಹಯಸ್ಯ ನಾಸಾಪುಟ ಜಾತ ವಾತ ಅಂತ ತಮ್ಮ ಪರಿಚಯವನ್ನು ಮಾಡಿಕೊಡುತ್ತಾ ಇದ್ದಾರೆ. ನಾನೆಂಥವ ಅಂದರೆ ಹಯಗ್ರೀವ ದೇವರ ನಾಸಾಪುಟದಿಂದ ಬರತಕ್ಕಂಥ ಗಾಳಿಯ ಸ್ಪರ್ಶ ನನಗಾಗಿದೆ, ಆ ಸ್ಪರ್ಶ ಸದಾ ಆಗುತ್ತಾ ಇರುವಂಥವ ಅಂತ ಹೇಳಿದರು. ಸ್ವಲ್ಪ ನೋಡಿ, ಹಯಗ್ರೀವದ ಮುಖ ಹೇಗಿರುತ್ತೆ? ನಮ್ಮ ಮುಖದಂತೆ ಹೀಗಿರುತ್ತಾ? ಇಲ್ಲ, ಹೀಗಲ್ವಾ ಇರೋದು ಮುಖ? ಹೀಗಿದ್ದಾಗ ಎಲ್ಲಾ ದೇವತೆಗಳು ಎದುರಿಗಿದ್ದರೆ ದೇವರ ನಾಸಾಪುಟದಿಂದ ಬರತಕ್ಕಂಥ ಗಾಳಿ ಯಾರಿಗೆ ಬಡಿಬೇಕು ಅಂದ್ರೆ ತೊಡೆಯ ಮೇಲೆ ಕೂತವರಿಗೆ ಮಾತ್ರ ಬಡಿಬೇಕು. ಹೌದು ತಾನೆ? ತೊಡೆಯ ಮೇಲೆ ಕೂತವರಿಗೆ ಬಡಿಯೋದು ಯಾರಿಗೆ? ಒಂದು ಹೆಂಡತಿಗೆ, ಒಂದು ಮಕ್ಕಳಿಗೆ. ಎಡತೊಡೆಯ ಮೇಲೆ ಹೆಂಡತಿ ಕೊಡಬೇಕು, ಬಲ ತೊಡೆಯ ಮೇಲೆ ಮಕ್ಕಳು ಕೊಡಬೇಕು. ಮಕ್ಕಳು ಯಾರು? ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಸು ಆಸೀನಂ. ಯಾರು? ಮುಖ್ಯ ಪ್ರಾಣದೇವರು, ಅವರು ಬಡಿಬೇಕು. ಇವರು ಹೇಳುತ್ತಾರೆ ನನಗೆ ಬಡಿತಾ ಇದೆ ಆ ಗಾಳಿ ಅಂದ್ರೆ ಇವರು ಅಲ್ಲೇ ಕೂತಿದ್ದಾರೆ ಅಂತಾನೆ. ಅಂದ್ರೆ ಇವರು ಆ ತೊಡೆಯ ಮೇಲೆ ಕೂಡತಕ್ಕಂಥವರು ಒಂದು ತಾವೇ ತಾವಿರುವ ಕಾಲಕ್ಕೇನೆ. ತುಂಬಾ ಜನ ಹೇಳುತ್ತಾರೆ ವಾಜರಾಜರು ಅವರು ಇರುವ ಕಾಲಕ್ಕೆ ತಾವು ರುಜುಗಳು ಅಂತ ಹೇಳಿಲ್ಲ, ಹೇಳಿದ್ದಾರೆ ನಾನು ಅಲ್ಲೇ ಕೂತಿದ್ದೇನೆ ಎಂದು ಸ್ಪಷ್ಟವಾಗಿ. ಹಯಗ್ರೀವ ದೇವರ ಮುಖದಿಂದ ಬರುವ ಗಾಡಿ ನನಗೆ ತಾಕಿತು ಅಂದ್ರೆ ಎಲ್ಲಿರಬೇಕವರು? ಅಲ್ಲೇ ಇದ್ದಾರೆ. ಆ ರೀತಿಯಲ್ಲಿ ವಾದರಾಜ ಗುರು ಸಾರ್ವಭೌಮರು ತಮ್ಮ ಪರಿಚಯ ಮಾಡಿಕೊಡುತ್ತಾ ಇನ್ನೊಂದು ಮಧ್ವರಾಯರ ಪರಿಚಯ ಹೇಳುತ್ತಾರೆ. ನೃಸಿಂಹದೇವರ ನಾಸಾಪುಟದಿಂದ ಬರತಕ್ಕಂಥ ಗಾಳಿ ಅದು ಒಬ್ಬರಿಗೆ ವಿಶೇಷವಾದ ಉಪದೇಶ ಕೊಟ್ಟು. ಉಪದೇಶವ ಯಾರಿಗೆ ಅಂದ್ರೆ ಮಧ್ವಸ್ಸ ಚರಿತಂ ಜಗವು ಅಂತ ಹೇಳ್ತಾರೆ. ಮಧ್ವರಾಯರ ಚರಿತ್ರೆಯನ್ನು ಆ ಶ್ರುತಿ ಹೇಳುತ್ತಾ ಇದೆ. ಏನದು? ನೃಸಿಂಹದೇವರ ನಾಸಾಪುಟದಿಂದ ಬರತಕ್ಕಂಥ ಗಾಳಿ ಮಧ್ವರಾಯರಿಗೆ ಉಪದೇಶ ಆಯಿತು ಅಂತ. ಅವಾಗ ಮತ್ತೂ ನಮಗೆ ಸಂಶಯ, ಮಧ್ವರಾಯರು ಮೊನ್ನೆ ಬಂದವರು, ನರಸಿಂಹದೇವರು ಯಾವಾಗ ಬಂದವರು? ನರಸಿಂಹದೇವರು ಎದುರಿಗೆ ಮಧ್ವರಾಯನ್ನ ಹೋಗಿ ನಿಲ್ಲಿಸ್ತೀರಲ್ಲ, ಏನ್ರಿ ನಿಮ್ ಸಂಬಂಧ ಇಲ್ಲ, ಕೇಳೋರು ನಾವು ಏನಾಗ್ಬೇಕು ಅಂದ್ರೆ ಹೇಳುತ್ತಾರೆ ಈ ಮಧ್ವರೂಪ ಈಗ ಬಂದದ್ದಲ್ಲ, ಅನಾದಿಯಿಂದ ಇರುವಂಥದ್ದು, ವಾಯುದೇವರಿಗೆ ಸದಾಕಾಲ ಇರುವಂಥದ್ದು. ಅದು ಯಾರಾದರೂ ಹೇಳಿದ್ದಾರಾ? ನಾವು ಒಪ್ಪುವಂತ ಗ್ರಂಥಗಳಲ್ಲಿ ಯಾರಾದರೂ ಹೇಳಿದ್ದಾರಾ ಅಂತ ಹೇಳುತ್ತಾರೆ. ಸುಮಧ್ವ ವಿಜಯದಲ್ಲಿ ಹೇಳುತ್ತಾರೆ, ಸದಾ ಸಮಸ್ತಾಶ್ರಮ ಭಾಕ್ ಸುರೇಶ್ವರ, ದೇವತೆಗಳು ಸದಾ ನಾಲ್ಕು ಆಶ್ರಮಗಳಲ್ಲೂ ಇರ್ತಾರೆ. ಅವರ ರೂಪ ಅಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ ಅಂತ ನಾಲ್ಕು ರೂಪಗಳಿಂದ ಅವರಿರ್ತಾರೆ. ಹಾಗೆ ಮತ್ತು ಅಂಥ ಸದಾ ಸಮಸ್ತಾಶ್ರಮ ಭಾಕ್ ಸುರರ ಈಶ್ವರ ಅಂದರೆ ಅಂಥ ಅದ್ಭುತವಾದ ಸದಾಕಾಲ ವಾಯುದೇವರ ನಾಲ್ಕು ರೂಪಗಳಲ್ಲಿ ಯತಿ ರೂಪ ಮಧ್ವ ಅಂತ ಮೊದಲೇ ಅದಕ್ಕೆ ಹೆಸರು. ಆ ರೂಪ ಇಲ್ಲಿ ಬಂದು ನಮಗೆ ದರ್ಶನ ಕೊಟ್ಟು ನಮಗೆ ಬೇಕಾದ ಜ್ಞಾನವನ್ನು ಕೊಟ್ಟು ಇನ್ನ ಮೇಲೆ ಹೋಗಿ ಅಲ್ಲೇ ಕೂತಿದೆ. ಹಾಗೆ ವಾದಿರಾಜರ ರೂಪವೂ ಕೂಡ. ಹಾಗಾದರೆ ನರಸಿಂಹದೇವರಿಂದ ಉಪದೇಶ ಪಡೆದದ್ದು ಯಾರು? ಮಧ್ವರಾಯರು ಅಂತ ಹೇಳಿದ್ಯಾರು ವಾದಿರಾಜರು? ಅಲ್ಲ, ಯಾರಿಗೂ ಗೊತ್ತಾಗಲಿಲ್ಲ, ನಿಮಗೆ ಹೇಗೆ ಗೊತ್ತಾಯಿತು? ಪಕ್ಕದಲ್ಲಿ ನಾನು ಇದ್ದೇನೆ. ಯಾಕೆ? ಇಡೀ ರುಜುಗಣಸ್ಥರಿಗೆ ಎಲ್ಲರಿಗೂ ಕೂಡ ಆ ಯತಿ ರೂಪ ಇದೆ, ಎಲ್ಲರಿಗೂ ಉಪದೇಶ ಆಯಿತದು. ವಿಶೇಷವಾದ ನೃಸಿಂಹದೇವರ ಉಪದೇಶ ಬಂತು, ಆದ್ದರಿಂದ ವಾದಿರಾಜರು ಪರಿಚಯ ಮಾಡಿಕೊಡುತ್ತಾರೆ. ಇಂಥ ಯತಿಗಳ ಪರಂಪರ ಯಾರು? ರುಜುಗಣಸ್ಥರೇ ಯತಿಗಳಾಗಿ, ಸಮಸ್ತ ರುಜುಗಣಸ್ಥರೇ ಯತಿಗಳಾಗಿ ಬಂದರೆ ಹೇಗಿರುತ್ತೆ ಅಂತ ಪರಂಪರೆಯಲ್ಲಿ ಬಂದವ ನಾನು. ಅಂಥ ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮ ದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯ ಮುಖ ಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನ. ಇಲ್ಲಿ ಇಂಥ ಅದ್ಭುತವಾಗಿರತಕ್ಕಂಥ ವಾದಿರಾಜ ಗುರು ಸಾರ್ವಭೌಮರು ಎಲ್ಲಾ ಗುಣಗಳಿಗೆ ಆಶ್ರಯರಾಗಿರತಕ್ಕಂಥ ಸಜ್ಜನರನ್ನ ಉದ್ಧಾರ ಮಾಡಲಿಕ್ಕೆ ಶ್ರೀಹರಿಯೇ ಕಳುಹಿಸಿಕೊಟ್ಟಂಥ ಅಂಥ ವಾದಿರಾಜ ಗುರು ಸಾರ್ವಭೌಮರು ಸ್ವಪ್ನ ಪದವನ್ನು ಹೇಳುತ್ತಾ ಇದ್ದಾರೆ ಅಂದರೆ ರುಜುಗಣಸ್ಥರಾದವರು ಇಲ್ಲಿ ಬಂದಾಗ ಅವರಿಗೆ ನಿದ್ರಾ ಇಲ್ಲ. ನಿದ್ರಾ ಇಲ್ಲದವರಿಗೆ ಮತ್ತೆ ನಿದ್ದೆ ಮಾಡುತ್ತಾರಲ್ಲ ಎಲ್ಲರಿಗೆ ಕಾಣುವಂತೆ ಅಂದರೆ ನಿದ್ರಾ ನಟನ ಮಾಡುತ್ತಾರೆ. ಅದಕ್ಕೆ ಯೋಗ ನಿದ್ರಾ ಅಂತ ಕರೀತಾರೆ. ಯೋಗ ನಿದ್ರಾ ಅಂದ್ರೆ ನಿದ್ದೆ ಬಾರದವರು ಅಂದ್ರೆ ನಿದ್ದೆ ಬಾರದವರಲ್ಲ, ನಿದ್ದೆ ಇಲ್ಲದವರು ನಿದ್ದೆ ಬಾರದವರು ಒಂದಿಬ್ಬರು. ನಮಗೆ ನಿದ್ದೆ ಬರಬೇಕಾಗಿದೆ, ಬರಲ್ಲ, ಒದ್ದಾಡ್ತಾ ಇರ್ತೀವಿ, ಅದು ನಮಗೆ ನಿದ್ದೆ ಬಾರದವರು ಅಂತ ನಮ್ಗೆ ಹೆಸರು. ಅವರಿಗೆ ನಿದ್ದೆ ಬಾರದವರಲ್ಲ, ನಿದ್ದೆ ಇಲ್ಲದವರು, ನಿದ್ದೆ ರಹಿತರವರು. ಅಂಥವರು ಸದಾ ಭಗವಂತನ ಚಿಂತನೆಯಲ್ಲೇ ಇರ್ತಾರೆ. ಮತ್ತೆ ಇವರಿಗೆ ಸ್ವಪ್ನ ಆಗಿ ಸ್ವಪ್ನದಲ್ಲಿ ದೇವರ ದರ್ಶನ ಅಂದ್ರೆ ಹೇಗೆ ಅಂದ್ರೆ ಸಮಾಧಿ ಅವಸ್ಥ, ಅವರಿಗೆ ಬರತಕ್ಕಂಥ ಭಗವಂತನ ದರ್ಶನ ಆಗತಕ್ಕಂಥ ಅವಸ್ಥೆಗೆ ಸ್ವಪ್ನ ಅಂತ ಹೇಳ್ತಾ ಇದ್ದಾರೆ. ನಮಗೆ ಏನು ಸ್ವಪ್ನ ಅಂತ ಶಬ್ದದಿಂದ ಕರೀತಾ ಇದ್ದಾರೆ ಆ ಅವಸ್ಥೆ ಅವರಿಗಿಲ್ಲ. ಆ ಸ್ವಪ್ನ ಅಂದ್ರೆ ಭಗವಂತನ ವಿಶೇಷ ದರ್ಶನ ಮಾಡತಕ್ಕಂಥ ಸಮಾಧ್ಯವಸ್ಥ. ಆ ಸಮಾಧಿ ಅವಸ್ಥ ಋಷಿಮುನಿಗಳಿಗೆ ದೇವತೆಗಳಿಗೆ ಕದಾಚಿತ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸಮಾಧಿ ಎಂಬುದು ಭಗವಂತನನ್ನ ಏಕಾಗ್ರವಾಗಿ ದರ್ಶನ ಮಾಡತಕ್ಕಂಥ ಸ್ಥಿತಿ, ಚಿಂತನೆ ಮಾಡತಕ್ಕಂಥ ಸ್ಥಿತಿ. ರುಜುಗಣಸ್ಥರಾದವರಿಗೆ ಸದಾ ಇರುತ್ತೆ, ಅವರು ಸಮಾಧಿಯಲ್ಲೇ ಸದಾ ಇರ್ತಾರೆ. ಎಚ್ಚರದಲ್ಲಿ ಓಡಾಡತಾ ಇದ್ರೂ ಮನಸ್ಸು ಸದಾ ಭಗವಂತನಲ್ಲೇ ಸಮಾಧಿ ಸ್ಥಿತವಾಗಿರುತ್ತೆ. ಅಂಥವರಿಗೆ ವಿಶೇಷ ಭಗವಂತ ಆ ಸ್ಥಿತಿ ಅಂದ್ರೆ ಭಗವಂತ ಪೂರ್ಣಾನುಗ್ರಹದಿಂದ ಅವರಿಗೆ ಆನಂದ ಉಕ್ಕೇರುವಂತೆ ಮಾಡುವ ಸ್ಥಿತಿಯನ್ನ ಸ್ವಪ್ನ ಅಂತ ಕರೀತಾರೆ. ಅದರಿಂದ ವಾದಿರಾಜರ ಸ್ವಪ್ನ ಪದ ಅಂತ ಹೇಳಿದರೆ ನಮ್ಮಂತೆ ಅವರಿಗೂ ಸ್ವಪ್ನ ಬಿತ್ತು, ಆ ಸ್ವಪ್ನದಲ್ಲಿ ವಾದಿರಾಜರು ಕಂಡ್ರು ಅಂತ ತಿಳ್ಕೊಂಡ್ರೆ ಸಾಕು, ನಾವು ಅನರ್ಥ ಆಗಿಬಿಡುತ್ತೆ. ಅಂತ ಸ್ವಪ್ನದಲ್ಲಿ ಅಂದ್ರೆ ವಿಶೇಷವಾದ ಸ್ವಪ್ನ ಅಂದ್ರೆ ಸ್ವಪ್ನ ಶಬ್ದ ವಚನಾದ ಭಗವಂತನ ದರ್ಶನ ಮಾಡುವ ಸ್ಥಿತಿ ಎಂದ್ರು. ಇನ್ನ ಆಳವಾಗಿ ಹೋದರೆ ರುಜುಗಣಸ್ಥರಾದವರು ಸಕಲ ಜೀವರಾಶಿಗಳಿಗೆ ಬರುವಂತಹ ಸ್ಥಿತಿಯನ್ನು ಉಪಾಸನೆ ಮಾಡುತ್ತಾರಂತೆ. ಹೇಗೆ? ಜಾಗ್ರದವಸ್ಥ, ಸ್ವಪ್ನಾವಸ್ಥ, ಸುಷುಪ್ತಿ ಅವಸ್ಥ, ಮೂರು ಅವಸ್ಥೆಗಳು ನಮಗೆ ಬರತಕ್ಕಂಥದ್ದು. ಈ ಮೂರು ಅವಸ್ಥೆಗಳಿಗೆ ಪ್ರೇರಕನಾದ ನಿಯಾಮಕನಾದ ಭಗವಂತನನ್ನ ಉಪಾಸನೆ ಮಾಡುತ್ತಾರೆ. ವಿಶ್ವನಾಮಕ ಭಗವಂತ ಜಾಗ್ರದವಸ್ಥ ನಿಯಾಮಕ, ಹಾಗೆ ತೈಯಸನಾಮಕ ಭಗವಂತ ಸ್ವಪ್ನಾವಸ್ಥಾ ನಿಯಾಮಕ, ಪ್ರಾಜ್ಞನಾಮಕ ಭಗವಂತ ಸುಷುಪ್ತವಸ್ಥಾ ನಿಯಾಮಕ. ಹಾಗಾದರೆ ಯಾವ ಯಾವ ಅವಸ್ಥೆಗೆ ನಿಯಾಮಕನಾದ ಭಗವಂತನಿಗೆ ಆಯಾ ಹೆಸರಿದೆ ನೋಡಿ. ಜಾಗ್ರತ್ ಅಂತ ಏನು ಆ ಶಬ್ದ ಬರ್ತಾ ಇದೆ, ಆ ಶಬ್ದ ದೇವರನ್ನೇ ಹೇಳುತ್ತೆ. ಸ್ವಪ್ನ ಅಂತ ಹೇಳಿದರೆ ಅದು ದೇವರ ಹೆಸರು, ಸುಷುಪ್ತಿ ಅಂದ್ರೆ ದೇವರ ಹೆಸರು. ಅಲ್ಲ, ಅದೊಂದು ಅವಸ್ಥೆಯ ಹೆಸರಲ್ಲ. ನಮಗೆ ಬರುವ ಅವಸ್ಥೆ ಸ್ವಪ್ನ, ನಮಗೆ ಬರುವಂತಹ ಸ್ಥಿತಿ ಜಾಗ್ರತ್ ಕಾಲ. ಹಾಗೆ ಸುಷುಪ್ತಿ ಅಂದ್ರೆ ನಮಗೆ ಬರುವಂತಹ ಸ್ಥಿತಿ, ಅದು ದೇವರ ಹೆಸರು ಹೇಗಾಗುತ್ತೆ ಅಂದ್ರೆ ಇಷ್ಟು ಹೇಳುತ್ತಾರೆ. ನಮ್ಮ ಜೀವನದಲ್ಲಿ ಬರುವುದೇ ಹಾಲು ಮಾರುವ ಬಂದ, ಇನ್ನೊಂಚೂರು ಹಾಲು ಬೇಕು, ಓಡತಾ ಇದ್ದಾನೆ, ಬೇರೆ ಪ್ಯಾಕೆಟ್ ಹಾಕಿ ಹೋಗ್ತಾ ಇರ್ತಾನಲ್ವಾ, ರಾಕೆಟ್ ತರ ಹೋಗ್ತಾ ಇರ್ತಾನೆ. ಅವನ ಕೂಗೋದ್ರೊಳಗೆ ಮುಂದೆ ಹೋಗ್ತಾನೆ, ಅವನು ಕೂಗೋದ್ರೊಳಗೆ ಅವನ ಹೆಸರು ನಮ್ಗೆ ಗೊತ್ತಿಲ್ಲ. ಹಾಲು ಅಂತ ಕರೀತೀವಿ, ಅವನ ಹೆಸರು ಹಾಲಲ್ಲ, ಅವನು ಹಾಲಲ್ಲ, ಅವನ ಹೆಸರು ಹಾಲಲ್ಲ. ಹಾಲು ಅಂದ್ರೆ ಬರ್ತಾನೆ, ಅವನು ಸಿಟ್ಟು ಮಾಡಿಕೊಂಡು ನಾ ಹಾಲಲ್ಲ, ನನ್ನ ಯಾಕೆ ಹಾಲು ಅಂದಿರ ಅಂಬಲ್ಲ, ಬರ್ತಾನೆ ಹೋಗ್ತಾನೆ. ಯಾಕೆ ಚಾಲ್ತಿ ಹೇಗ್ ಬಂತು? ಯಾವುದು ಯಾರ ಅಧೀನದಲ್ಲಿರುತ್ತೋ, ಹಾಲು ಅವನ ಅಧೀನ, ಅದಕ್ಕೆ ಅವನ ಹೆಸರೇ ಹಾಲು ಅಂತ ಕರೀತೇವೆ. ಹಾಗೆ ನಮ್ಮ ಸ್ವಪ್ನ ದೇವರ ಅಧೀನ, ಅದಕ್ಕೆ ದೇವರ ಹೆಸರೇ ಸ್ವಪ್ನ, ದೇವರ ಹೆಸರೇ ಸುಷುಪ್ತಿ, ದೇವರ ಹೆಸರೇ ಜಾಗ್ರತ ಅಂತ. ಬನ್ನಿ, ಎಲ್ಲರೂ ನಿಮಗಾಗೇ ಬಂದವರು. ರಾಮಚಂದ್ರಾಚಾರ್ಯ ಕಾರ್ಯಕ್ರಮ ಇದೆ ಅಂತ ಬಂದವರು. ನಿಮ್ಮದಾದ ಮೇಲೆ ನಂದು ಇಟ್ಟರೆ ಯಾರಿರಲ್ಲ, ಅದಕ್ಕೆ ಮೊದಲೇ ನಂದಿಟ್ಟಿದ್ದಾರೆ. ಸ್ವಲ್ಪ ನೋಡಿ, ಆರೂವರೆ ಆದ್ಮೇಲೆ ಚೂರು ಹೊತ್ತು ಹೇಳಿದ್ರೆ ಎಲ್ಲರೂ ನೋಡ್ತಾ ಇರ್ತಾರೆ, ಆಚಾರ್ಯ ಬಿಡ್ಲಿಲ್ಲ, ಆಚಾರ್ಯ ಬಿಡ್ಲಿಲ್ಲ, ರಾಮಚಂದ್ರ ಆಚಾರ ಅಮೃತವಾಣಿ ಬರಬೇಕು ಅಂತ. ಸರಿ ಅಲ್ಲ, ಭಗವಂತನ ವಿಶೇಷ ವಿಭೂತಿ ಇದೆ. ಸರಿ, ಹಾಗಾದರೆ ಸ್ವಪ್ನ ಪದ ಅಂದ್ರೆ ಅರ್ಥ, ಸ್ವಪ್ನಾವಸ್ಥೆಗೆ ನಿಯಾಮಕನಾದ ಭಗವಂತ ಸ್ವಪ್ನ ಶಬ್ದ ವಾಚ್ಯ, ಸ್ವಪ್ನ ಶಬ್ದ ವಾಚ್ಯನಾದ ಭಗವಂತ ಹೇಳಿದ ಪದ ಸ್ವಪ್ನ ಪದ. ಅರ್ಥ ಆಯಿತು? ಸ್ವಪ್ನ ಅವಸ್ಥೆಗೆ ನಿಯಾಮಕನಾದ ಭಗವಂತ ಹಯಗ್ರೀವನೇ, ಅವನೇ ತೈಲಸ, ಅವನೇ ಹಯಗ್ರೀವ. ಹಯಗ್ರೀವ ಸ್ವಪ್ನಾವಸ್ಥೆಗೆ ನಿಯಾಮಕನಾದ ಭಗವದ್ ರೂಪ, ತಾನು ಉಪದೇಶ ಕೊಟ್ಟ ಪದ. ಅಂದ್ರೆ ಮತ್ತೊಂದು ವಿಶೇಷ ಏನು ಅಂದ್ರೆ, ಆ ಹಯಗ್ರೀವನನ್ನೇ ಈ ಮೂರು ಅವಸ್ಥಾ ನಿಯಾಮಕನಾಗಿ ಅವರು ವಿಶೇಷ ಉಪಾಸನೆ ಮಾಡುವಾಗ ಆಯಾ ಅವಸ್ಥಾ ನಿಯಾಮಕನಾದ ಭಗವಂತ ಆಯಾ ಅವಸ್ಥೆಗೆ ತಕ್ಕಂತ ಗುಣಗಳನ್ನ ಪ್ರಕಟ ಮಾಡುತ್ತಾ ಇರ್ತಾನೆ. ಸ್ವಲ್ಪ ಆಳಕ್ಕೆ ಹೋಗ್ತೇನೆ, ಸ್ವಲ್ಪ ಆಳಕ್ಕೆ ಹೋದರೆ ಹೊರತು ವಿಷಯ ಅರ್ಥ ಆಗಲ್ಲ. ನಮ್ಮೆಲ್ಲರ ಹೃದಯದಲ್ಲಿ ಕಮಲ ಇದೆ, ಅಷ್ಟದಳ ಕಮಲ ಇದೆ. ಅಷ್ಟದಳ ಕಮಲದಲ್ಲಿ ಮೂರು ರೂಪಗಳು ಎಲ್ಲರಿಗೂ ಪರಿಚಯ, ಅಗ್ರೇಶ, ಪ್ರಾದೇಶ, ಮೂಲೇಶ. ಆ ಕಮಲದ ಬುಡದಲ್ಲಿ ಇರತಕ್ಕಂಥವ, ಆ ಕರ್ಣಿಕೆಯಲ್ಲಿ ತಿರುಗಾಡುವವ ಮೂಲೇಶ, ಕಮಲದ ಸುತ್ತು ಆಕೃತಿಯಲ್ಲಿ ಇರತಕ್ಕಂಥವ ಪ್ರಾದೇಶ, ಮೇಲೆ ಮಂಟಪದಲ್ಲಿ ಇರತಕ್ಕಂಥವ ಅಗ್ರೇಶ, ಅವನೇ ಪ್ರಾಜ್ಞ, ವಿಶ್ವಂಭರ, ಬಿಂಬ ಅಂತ ಕರೀತಾರೆ. ಹೌದಾ? ಇಂಥ ಈ ಕಮಲದ ಸುತ್ತು ಐದು ನಾಲ್ಕು ದ್ವಾರಗಳು, ಮೇಲೊಂದು ದ್ವಾರ ಅಂತ ಪರಿಚಯ ಹರಿಕಥಾಮೃತಸಾರದಲ್ಲಿ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ. ಹಾಗಾದರೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ ದ್ವಾರಗಳಲ್ಲಿ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು, ರುದ್ರಾದಿ ದೇವತೆಗಳು ಇದ್ದು ಭಗವಂತನ ಉಪಾಸನೆ ಮಾಡುತ್ತಾರೆ ಎಂದು. ಏನು ಉಪಾಸನೆ? ಯಾಕಂದ್ರೆ ಎಲ್ಲರ ಹೃದಯದಲ್ಲೂ ಇದ್ದಾರಂತೆ ಈ ಎಲ್ಲ ಐದು ಗಣ ಏನಿದ್ದಾರೆ, ಪ್ರತಿಯೊಬ್ಬರ ಹೃದಯದಲ್ಲೂ ಇದ್ದಾರೆ, ಅಲ್ಲಲ್ಲಿರುವ ಬಿಂಬನನ್ನ ಚಿಂತನೆ ಮಾಡುತ್ತಾ ಇದ್ದಾರೆ ಎಂದರು. ಏನಿ ರಹಸ್ಯ ಅಂದ್ರೆ ಇಷ್ಟೇ, ಇವರೆಲ್ಲರಿಗೂ ಕೂಡ ಆಯಾ ತತ್ವಾಭಿಮಾನಿಗಳು ಇವರೆಲ್ಲ. ಆ ತತ್ವಾಭಿಮಾನಿಗಳಾಗಿ ನಿಂತಹ ಇವರು ಆಯಾ ತತ್ವಗಳ, ಇಂದ್ರಿಯಗಳ ಕಾರ್ಯ ಮಾಡಿಸಬೇಕು. ಮಾಡಿಸಬೇಕಾದ್ರೆ ಹೇಗ್ ಮಾಡಿಸಬೇಕು ಅಂದ್ರೆ, ಒಳಗಿದ್ದ ಸ್ವಾಮಿ ಹೇಗೆ ಕಮ್ಯಾಂಡ್ ಕೊಡ್ತಾ ಇರ್ತಾನೆ ಆ ಪ್ರಕಾರನೇ ಮಾಡಿಸಬೇಕು, ಇಲ್ಲ ಮಿಕ್ಕದಿಲ್ಲ. ಆ ಕಮ್ಯಾಂಡ್ ಕೊಡಬೇಕಾದ್ರೆ ಹೇಗ್ ಕೊಡ್ತಾನೆ ಭಗವಂತ ಅಂದ್ರೆ, ಆ ಜೀವಿಯ ಕೋಟಿ ಕೋಟಿ ಜನ್ಮಗಳೇನಿರುತ್ತೆ ಅದರ ಕರ್ಮದ ಲೆಕ್ಕ ಕಂಪ್ಯೂಟರ್ ತಲೆಯಲ್ಲೇ ಕೂತಿರುತ್ತೆ ಸ್ವಾಮಿಗೆ. ಇವತ್ತು ನಾವು ಈ ಕ್ಷಣ ತಲೆ ಈಚೆ ತಿರುಗಿಸಿದವು, ತಲೆಯಲ್ಲಿ ಇಂಥ ಆಲೋಚನೆ ಬಂತು ಅಂದ್ರೆ ಅದಕ್ಕೆ ಸಪರೇಟ್ ಕ್ಯಾಲ್ಕುಲೇಷನ್ ಸ್ವಾಮಿ ಹತ್ರ ಕೂತಿರುತ್ತೆ. ಅದಕ್ಕೆ ಕೃಷ್ಣನಿಗೆ ಹೇಳುತ್ತಾನೆ, ನಿಂದೆಲ್ಲ ಪಟ್ಟಿ ನನಗೆ ಗೊತ್ತು, ನನ್ನ ವಿಷಯ ನಿನ್ ಚೂರು ಗೊತ್ತಿಲ್ಲ, ಇದು ಅದಕ್ಕೆ ನೀನು ಜೀವ ನಾನು ದೇವ ಅಂತಾನೆ. ಆದರೆ ಈ ಹೃದಯ ಕಮಲದಲ್ಲಿ ಸುತ್ತು ಸೇರಿರುವಂತಹ ಎಲ್ಲರೂ ಕೂಡ ಆಯಾ ಇಂದ್ರಿಯಗಳನ್ನ, ಕೈ, ದಕ್ಷ ಪ್ರಜಾಪತಿಗಳು ಹೀಗೆ ತಿರುಗಿಸಬೇಕು. ಅದಕ್ಕೆ ದೇವರಿಂದ ಕಮಾಂಡ್ ಬರುತ್ತೆ. ಆ ಉಪಾಸನೆ ಮಾಡುತ್ತಾ ಇರ್ತಾರೆ. ಈ ಜೀವನಿಂದ ಹೇಗೆ ಮಾಡಿಸಬೇಕು ಹೇಳಯ್ಯ ಅಂತ ಆ ರೀತಿಯಲ್ಲಿ ಆಯಾ ಜಾಗೃತ ಅವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ ಉಪಾಸನೆ ಮಾಡುವವರಿದ್ದಾರೆ. ಯಾರಿದ್ದಾರೆ ಅಂದರೆ ಜಾಗೃತ ಅವಸ್ಥೆಯಲ್ಲಿ ಇಲ್ಲಿರತಕ್ಕಂಥ ಬಿಂಬರನ್ನು ಉಪಾಸನೆ ಮಾಡುವವರು ದೇವತೆಗಳೆಲ್ಲ. ಅದರಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಉಪಾಸನೆ ಮಾಡುವವರು ಯಾರಯ್ಯ ಅಂತ ಹೇಳಿದರೆ ರುದ್ರದೇವರು, ವಾಯುದೇವರು ಮಾತ್ರ. ಸುಷುಪ್ತಿ ಅವಸ್ಥೆಯಲ್ಲೂ ಉಪಾಸನೆ ಮಾಡುವವರು ಯಾರು ಅಂದರೆ ವಾಯುದೇವರು. ಜೊತೆಗೆ ವಾದಿರಾಜರು ನಮ್ಮಲ್ಲಿ ಇದ್ದು ಉಪಾಸನೆ ಮಾಡುತ್ತಾ ಇದ್ದಾರೆ. ಆ ರಹಸ್ಯ ತಿಳ್ಕೋಬೇಕಿಲ್ಲಿ. ಬಹಳ ಜನ ಏನಂತಾರೆ, ವಾಯುದೇವರು ಪ್ರೆಸೆಂಟ್ ನಮ್ಮಲ್ಲಿದ್ದಾರೆ ಅಷ್ಟೇ, ವಾದಿರಾಜರು ಮುಂದೆ ಬರ್ತಾರೆ, ಈಗ ಟಚ್ ಇಲ್ಲ. ಆದ್ದರಿಂದ ಅವರನ್ನ ನಾವು ಇಲ್ಲಿ ನಮ್ಮ ಸಾಧನೆ ಮಾಡಿಸ್ತಾರೆ ಅಂತ ಸಾಧಕ ಸ್ವಾಮಿಗಳಾಗಿ, ಸಾಧಕೋತ್ತಮರಾಗಿ ಅವರನ್ನು ಉಪಾಸನೆ ಮಾಡಬೇಕಾಗಿಲ್ಲ, ಮುಂದೆ ಬರುವವರು ಮಾಡುತ್ತಾರೆ, ಈಗಿಲ್ಲ ಅಂತ ಹೇಳುತ್ತಾರೆ. ಅದಕ್ಕೆ ವಾದಿರಾಜರು ಆಖ್ಯಾನದಲ್ಲಿ ಸುಂದರವಾಗಿ ಉತ್ತರ ಕೊಡುತ್ತಾರೆ. ಹಂಸೋ ಹಂಸ ರಹಸ್ಯಕೃತ ಅಂತ ಅಂದರೆ ಎಲ್ಲಾ ಜೀವರಾಶಿಗಳ ಹೃದಯದಲ್ಲಿ ವಾಯುದೇವರ ಜೊತೆಗೆ ನಾನು ಇದ್ದುಕೊಂಡು ಎಲ್ಲರಲ್ಲಿ ಹಂಸ ಮಂತ್ರವನ್ನ ನಾನು ಮಾಡಿ ಮಾಡಿಸ್ತಾ ಇದ್ದೇನೆ ಅಂತ ರಹಸ್ಯವನ್ನ ವಾದಿರಾಜರು ಹೇಳುತ್ತಾರೆ. ಹಾಗೆ ಜಾಗೃತ ಕಾಲದ ಭಗವದ್ ರೂಪವನ್ನು ಉಪಾಸನೆ ಮಾಡತಕ್ಕಂತಹ ದೇವತೆಗಳು, ಹಾಗೆ ರುದ್ರಾದಿ ದೇವತೆಗಳು ವಿಶೇಷವಾಗಿ ಸ್ವಪ್ನ ಕಾಲದ ಸ್ವಪ್ನ ನಾಮಕ ಭಗವಂತನ ಉಪಾಸನೆ ಮಾಡುತ್ತಾರೆ. ಸುಷುಪ್ತಿ ನಾಮಕ ಭಗವಂತನನ್ನ ರುಜುಗಣಸ್ಥರು ಉಪಾಸನೆ ಮಾಡುತ್ತಾರೆ. ಮೂರು ರೂಪವನ್ನ ಅಂದ್ರೆ ಸ್ವಪ್ನ, ಸುಷುಪ್ತಿ, ಜಾಗ್ರತ ಅಂತ ಮೂರು ಶಬ್ದದಿಂದ ವಾಚ್ಯನಾದ ಆಯಾ ವಿಶೇಷ ರೂಪವನ್ನ ಇವರು ಉಪಾಸನೆ ಮಾಡುತ್ತಾರಲ್ಲ, ಅಂಥ ರೂಪವನ್ನ ಉಪಾಸನೆ ಮಾಡುವಾಗ ಸ್ವಪ್ನ ನಾಮಕ ಭಗವಂತ ಹಯಗ್ರೀವ ಸ್ವಪ್ನ ಶಬ್ದ ವಾಚ್ಯ ಅವ ಹೇಳಿದ ಪದವಿದು. ಯಾಕೆ ಸ್ವಪ್ನವೇ ಯಾಕಾಯಿತು, ಆ ಹಯಗ್ರೀವ ಜಾಗ್ರತ ಕಾಲದಲ್ಲೂ ಬಂದಿದ್ದ, ಎಲ್ಲರಿಗೂ ಬರ್ತಾನೆ, ಹಾಗೆ ಸುಷುಪ್ತಿಯಲ್ಲೂ ಅವನೇ ಇರ್ತಾನೆ. ಸ್ವಪ್ನ ಅಂತ ಯಾಕೆ ವಿಶೇಷ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಪ್ನ ಪದ ಅಂತ ಯಾಕೆ ಹೇಳಿದ್ರು ಅಂದ್ರೆ ಸ್ವಪ್ನ ನಾಮಕ ಭಗವಂತ, ಈ ಭಗವಂತ ಮಾಡುವಂತ ವಿಶೇಷ ಉಪಕಾರ ಜೀವರಿಗೆ ಎಡ ಇಲ್ಲದ್ದು. ನಿಜವಾಗಿ ವಾದಿರಾಜ ಗುರು ಸಾರ್ವಭೌಮರ ಪಾದಕ್ಕೆ ಆ ದಿಕ್ಕಿಗೆ ಎಷ್ಟು ಸಲ ನಮಸ್ಕಾರ ಮಾಡಿದ್ರು ನಮ್ಮ ಋಣ ತೀರಲ್ಲ. ಇದನ್ನ ವಿಜಯದಾಸರು ಪರಿಚಯ ಮಾಡಿಕೊಡ್ತಾ ಹೋಗ್ತಾ ಇದ್ದಾರೆ. ಜಾಗೃತ ಕಾಲದಲ್ಲಿ ವಿಶ್ವನಾಮಕ ಭಗವಂತ ನಮಗೆ ಈ ಜನ್ಮದಲ್ಲಿ ಏನೇನು ಪ್ರಾರಬ್ಧವನ್ನ ಉಣಬೇಕೋ ಉಣಿಸ್ತಾ ಬರ್ತಾನೆ. ಆದರೆ ಅಲ್ಲಿ ಹೇಳುತ್ತಾರೆ ನಮಗೆ ಇಡೀ ಉಣಬೇಕಾದ ಕರ್ಮದ ರಾಶಿಯಷ್ಟು ಸಂಚಿತ. ಗೋಡೌನ್ ತುಂಬ ಕೂತಿದೆ, ಗೋಡೌನ್ ತುಂಬ ಇದೆ. ಎಷ್ಟು 50 kgs ಅಂತೀರಾ, 100 kgs ಅಂತೀರಾ, ಆ ಅಕ್ಕಿ ಪ್ಯಾಕೆಟ್ಸ್ ಗೋಡೌನ್ ತುಂಬ ರಾಶಿ ಬಿದ್ದಿದೆ. ನಿಮ್ಗೆ ಯಾರಾದರೂ ಹೇಳಿದರೆ ಎಷ್ಟಿದೆ, ಒಂದು 20,000 ಪ್ಯಾಕೆಟ್ ಇದೆ, 20,000 ಪ್ಯಾಕೆಟ್ ಇದೆ. ಅದರಲ್ಲಿ ಒಂದು ಪ್ಯಾಕೆಟ್ ಅಲ್ಲಿ ಒಳ್ಳೆ ಬಂಗಾರದ ಏನು ಬಿಸ್ಕೆಟ್ಸ್ ಎಲ್ಲ ತುಂಬಿದ್ದಾರೆ, ಯು ಕ್ಯಾನ್ ಟೇಕ್ ಅಂತ ಹೇಳಿದ್ರೆ ಅದು ಎಲ್ಲಿದೋ ಗೊತ್ತಿಲ್ಲ. ಆ 20,000 ಪ್ಯಾಕೆಟ್ ಅಲ್ಲಿ ಈ ಪ್ಯಾಕೆಟ್ ಎಲ್ಲಿದೋ ಗೊತ್ತಿಲ್ಲ, ತಗೊಳ್ಳಿ ಅಂದ್ರೆ ನಿಮ್ ಪ್ಯಾಕೆಟು ಬೇಡ ನೀವು ಬೇಡ ಅಂತೀವಿ. ಯಾಕೆ ಆ 20,000 ಪ್ಯಾಕೆಟ್ ಸೋಷತೆಗೆ ನಾವೇ ಹೋಗ್ಬಿಟ್ರಿ. ಹೌದ್ ತಾನೆ, ಅಂದರೆ ನಮ್ಮ ಇಡೀ ಕರ್ಮದ ರಾಶಿ ಬಿದ್ದಿದ್ದರೆ ಅದರಲ್ಲಿ ಒಂದು ಪ್ಯಾಕೆಟ್ ಅಲ್ಲಿ ಮಾತ್ರ ಬಂಗಾರದ ಖಣಿ ಯಾವುದು ಅಪರೋಕ್ಷ ಜ್ಞಾನ ಆಗುವಂತ ಒಂದು ಪ್ಯಾಕೆಟ್ ಕೂತಿದೆ. ಅದು ಯಾರಿಗೆ ಗೊತ್ತು ಅಂದ್ರೆ ದೇವರಿಗೆ ಮಾತ್ರ ಗೊತ್ತು. ಅದಕ್ಕೆ ಇಡೀ ಆತನೇ ಒಂದು ವೇಳೆ ಸಂಕಲ್ಪ ಮಾಡಿ ಇವನಿಗೆ ಈ ಗೋಡೌನ್ ಅಲ್ಲಿರುವಂತಹ ಎಲ್ಲಾ ಪ್ಯಾಕೆಟ್ ಉಣಿಸಬೇಕು ಅಂತ ಸಂಕಲ್ಪ ಮಾಡಿದರೆ ನಮ್ಮ ಜನ್ಮಗಳ ಅಂತ್ಯವೇ ಇಲ್ಲ, ನಮ್ಮನ್ನು ಹಿಡಿದು ನಾಥರಿರಲ್ಲ ಅಂತಹ ಸ್ವಾಮಿ ಅಷ್ಟು ಪ್ಯಾಕೆಟ್ಗಳ ಮಧ್ಯ ಆ ಬಂಗಾರದ ಪ್ಯಾಕೆಟ್ ಅನ್ನೇ ತೆಗಿತಾನೆ. ಆ ಪ್ಯಾಕೆಟ್ ಎಂಥದ್ದು ಅಂದರೆ ಆ ಪ್ಯಾಕೆಟ್ ಅಂದ್ರೆ ಪ್ರಾರಬ್ಧ ಉಣಲಿಕ್ಕೆ ಶುರು ಮಾಡಿದ ಪ್ಯಾಕೆಟ್ ಅದು. ಅದೆಂಥದ್ದಿರಬೇಕು ಅಂದ್ರೆ ಅದು ಉಣುವಾಗಲೇನೆ ಅಪರೋಕ್ಷ ಆಗ್ಬೇಕು, ಅದರ ಲಕ್ಷಣ ಅದು. ಅಪರೋಕ್ಷ ಆಗಿಬಿಟ್ರೆ ಮಿಕ್ಕ ಹಿಂದಿನ ಪ್ಯಾಕೆಟ್ ಉಣಬೇಕಾಗಿಲ್ಲ, ಎಲ್ಲ ಸುಟ್ಟೋಗುತ್ತೆ. ಇನ್ನ ಯಾವ ಪ್ಯಾಕೆಟ್ ಉಂಡ್ರೂ ಈ ಮಿಕ್ಕದ ಸುಡಲ್ಲ, ಈ ಪ್ಯಾಕೆಟ್ ಉಂಡ್ರೆ ಮಾತ್ರ ಹಿಂದಿನ ಸುಟ್ಟೋಗುತ್ತೆ. ಅದನ್ನ ಸೆಲೆಕ್ಟ್ ಮಾಡಿ ತೆಗಿತಾನಂತೆ ನಮ್ಮ ಸ್ವಾಮಿ. ಮತ್ತೆ ಎಂಥ ಕರುಣಿ ಹೇಗ್ ಮಾಡುತ್ತಾನೆ. ಅದಕ್ಕೆ ನಾವೊಮ್ಮೆ ವಿಜಯದಾಸ ಸುಳಾದಿಗಳಲ್ಲಿ ಮುಳುಗಿ ಹೇಳಬೇಕು. ಜನ್ಮ ವ್ಯರ್ಥ ಹೋಗುತ್ತೆ. ಅದ್ಭುತವಾದ ಸಮುದ್ರ ಅದು. ಅಲ್ಲಿ ಹೇಳ್ತಾರೆ ಇಂಥ ಪ್ಯಾಕೆಟ್ ತೆಗೆದಾಗ ಅವಾಗ ನೋಡ್ತಾನಂತೆ, ಇವಂದೇ ಓನ್ ಪ್ರಾಪರ್ಟಿ, ಇದನ್ನ ಮುಗಿಸಿ ಹೊರತು ಇವನ ಮೇಲೆ ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಮುಗಿಸೇಬೇಕು. ಅದಕ್ಕೇನು ಮಾಡುತ್ತಾನೆ, ಅಪರೋಕ್ಷ ಜ್ಞಾನ ಪರ್ಯಂತ ಏನೇನು ಕರ್ಮಗಳ ಗುಂಪಿದೆ ಅದನ್ನ ಬೇಗ ಉಣಿಸ್ತಾ ಬರ್ತಾನಂತೆ, ಲೆಕ್ಕ ಮಾಡುತ್ತಾನೆ. ಅಪರೋಕ್ಷ ಜ್ಞಾನಾನಂತರ ಉಣಬೇಕಾದದ್ದು ಇಷ್ಟು ಪ್ಯಾಕೆಟ್, ಅಪರೋಕ್ಷ ಪರ್ಯಂತ ಉಣಬೇಕಾಗಿದ್ದಿಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಆ ಪ್ರಾರಬ್ಧವನ್ನ ಡಿವೈಡ್ ಮಾಡುತ್ತಾನಂತೆ. ಇಷ್ಟು ಜನ್ಮಗಳು, ಇಷ್ಟು ಜನ್ಮಗಳಲ್ಲಿ ಇಷ್ಟು ಆ ಪ್ರಾರಬ್ಧ ಉಣಬೇಕು. ನೋಡುತ್ತಾನೆ ಜನ್ಮಗಳಿಗೆ ಅಂಚನೇ ಇಲ್ಲ, ಸೊರ 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 ಸೊರನೆ ಬರ್ತಾ ತುಂಬಾ ಇವೆ. ಅದಕ್ಕೂ ನಮಗೇನ್ ದುಃಖ ಆಗಿದೆ, ನನಗೆ ಗೊತ್ತೇ ಇಲ್ಲಲ್ಲ ದುಃಖ ಆಗ್ಲಿಕ್ಕೆ, ದೇವರಿಗೆ ಆಯ್ತಂತ. ಅಯ್ಯೋ ಪಾಪ, ಇವ ಒದ್ದಾಡ್ತಾರಲ್ಲ, ಏನು ಮಾಡೋಣ. ಒಂದೊಂದು ಪ್ಯಾಕೆಟ್ ಚೂರು ಅದರಲ್ಲಿ ಚಿಕ್ಕ ಚಿಕ್ಕದು ಉಣ್ಲಿಕ್ಕೆ ಒಂದೊಂದು ಜನ್ಮ ಕೊಡ್ತಾ ಬಂದ್ರೆ ಇದು ಮುಗಿಯಲ್ಲ, ಅನೇಕ ಜನ್ಮಗಳನ್ನ ಒಂದು ಜನ್ಮದಲ್ಲಿ ಕಳೆದು ಬಿಡಬೇಕು. ಇವರಿಗೆ ಒಂದೇ ಜನ್ಮ ಕೊಡಬೇಕು, ಆ ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳ ಕರ್ಮ ಕಳೆದು ಬಿಡಬೇಕು. ಅಷ್ಟು ಫಾಸ್ಟ್ ಆಗಿ ಹಾಗೆ ಜನ್ಮಗಳು ಕೊಡ್ತಾ ಇದ್ದಾನೆ. ಅಲ್ಲ, ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳ ಕರ್ಮ ಕಳಿಬೇಕು ಅಂದ್ರೆ ಅದು ಹೇಗೆ ಕಳೆಯುತ್ತಾನೆ ಹೇಳಿದರೆ, ಚೆನ್ನಾಗಿ ಹೇಳುತ್ತಾರೆ ಆ ಭಗವಂತ, ಸ್ವಪ್ನದಲ್ಲಿ ಕಳೀತಾನಯ್ಯ ಅವನ ವ್ಯಾಪಾರ ಗೊತ್ತಾ, ಸ್ವಪ್ನ ನಾಮಕ ಭಗವಂತ ತೈಜಸ ಮೂರ್ತಿ ಮಾಡುವ ವ್ಯಾಪಾರ ನಿಮಗೆ ಗೊತ್ತಾ ಅಂತ ಹೇಳುತ್ತಾರೆ. ಅನೇಕ ಜನ್ಮಗಳಲ್ಲಿ ನಾಯಿ ಕತ್ತಿ ಮೊದಲಾದಂತಹ ಜನ್ಮಗಳು ಹೊತ್ತು ಅಥವಾ ನಾನಾ ಜನ್ಮಗಳಲ್ಲಿ ತಲೆ ಕತ್ತರಿಸಿ ಹೋಗಿ ಏನೋ ಆಗಿ ಭೀಕರವಾಗಿ ಆಗಬೇಕಾಗಿತ್ತು. ಇನ್ನ ಈ ಜನ್ಮದಲ್ಲೇ ಬರುವ ಅಪಮೃತ್ಯು, ದೇಹಕ್ಕೆ ಬರುವಂತಹ ನಾನಾ ತೊಂದರೆಗಳು ಇವೆಲ್ಲವನ್ನ ಸ್ವಪ್ನದಲ್ಲೇ ಕೊಟ್ಟು ಕಳೆದು ಬಿಡುತ್ತಾನಂತೆ. ನೋಯಗೊಡದೆ ಉಣಿಸಿ ಪಾಲಿಪ, ಇದು ಸ್ವಪ್ನ ನಾಮಕ ಭಗವಂತನ ಅಪರೂಪದ ಕಾಕತ್ತು. ನಮ್ಮ ಮೇಲೆ ಕರುಣ ತೋರತಕ್ಕಂಥವನೇ ಅವನು, ಇಲ್ಲದಿದ್ರೆ ಈ ಜನ್ಮಗಳಿಗೆ ಸರಪಳಿಗೆ ಅಂಚವೇ ಇಲ್ಲ, ದುಃಖ ಪಡ್ತಾನೇ ಇರಬೇಕು. ಅದನ್ನ ನೋಡಿದ್ರು ಭಗವಂತನನ್ನ, ಸ್ವಾಮಿ ಎಂಥ ಕರುಣಾವಂತನಯ್ಯ, ಆ ಸ್ವಪ್ನ ನಾಮಕನಾಗಿ ನೀನು ನಿಂತು ಜೀವರಿಗೆ ಎಷ್ಟು ಉಪಕಾರ ಮಾಡುತ್ತಾ ಇದೀಯಾ ತೈಜಸ ಮೂರ್ತಿಯೇ ಅಂತ. ಆ ತೈಜಸ ನಾಮಕ ನೋಡಿ, ಹಾಗಾದ್ರೆ ನಾವು ವಿಶ್ವನನ್ನು ಉಪಾಸನೆ ಮಾಡಬೇಕು, ತೈಜಸನನ್ನು ಉಪಾಸನೆ ಮಾಡಬೇಕು, ಪ್ರಾಜ್ಞನನ್ನು ಉಪಾಸನೆ ಮಾಡಬೇಕು ಅಂತ ಹೊರಟಾಗ ಹೆಚ್ಚಿಗೆ ನಮಗೆ ಯಾವ ರೂಪದಿಂದ ಭಗವಂತ ಉಪಕಾರ ಮಾಡುತ್ತಾ ಇದ್ದಾನೆ ಅಂದರೆ, ವಿಶ್ವನಾಗಿ ಇಲ್ಲಿ ಮಾಡುವಂತಹ ವ್ಯಾಪಾರಗಳನ್ನ, ಇಲ್ಲಿ ಏನು ಉಣ್ಲೇಬೇಕೋ ಅದನ್ನ ಬೇಗ ಉಣಿಸ್ತಾ ಇದ್ದಾನೆ. ತೈಜಸ್ಸನಾಗಿ ಅನೇಕ ಜನ್ಮಗಳ ಕರ್ಮಗಳನ್ನ ಇಲ್ಲಿ ಬೇಗ ಉಣಿಸಿ ಬಿಡುತ್ತಾ ಇದ್ದಾನೆ. ಅದಕ್ಕೆ ತುಂಬಾ ಜನ ಸ್ವಪ್ನ ಬಿದ್ರೆ ಕಂಡ ಕಂಡವರಿಗೆ ಹೇಳಿಬಿಡುತ್ತಾರೆ, ಏನಾಗುತ್ತೆ, ಸ್ವಪ್ನ ಶಾಸ್ತ್ರದ ಲಕ್ಷಣವೇ ಅದು. ಯಾರಿಗೆ ಸ್ವಪ್ನದ ಲಕ್ಷಣ ಗೊತ್ತಿಲ್ಲವೋ ಅಂಥವರಿಗೆ ಸ್ವಪ್ನದ ಕುರಿತು ಹೇಳಿದರೆ ಅವರು ಗೊತ್ತಿಲ್ಲ ಆದ್ದರಿಂದ ಸ್ವಪ್ನದಲ್ಲಿ ಪಾಪ ದೇವ ಕಷ್ಟಪಟ್ಟು ನಮಗೆ ತಲೆ ಕಡಿದಿರ್ತಾನೆ. ಅಂದ್ರೆ ಯಾವ ಜನ್ಮದಲ್ಲೋ ತಲೆ ಕಡಿದು ಹೋಗ್ಬೇಕಾಗಿರುತ್ತೆ, ಅದನ್ನ ಕಡಿದು ಬಿಟ್ಟಿರ್ತಾನೆ. ಕಡಿದು ಬಿಟ್ರೆ ಗೊತ್ತಿಲ್ಲದವ್ರಿಗೆ ಹೇಳಿದರೆ ಅವರು ಕೇಳಿ ಅಯ್ಯೋ ಹೌದಾ ತಲೆ ಕಡಿದ್ರ, ನಿನ್ ತಲೆ ಹೋಗುತ್ತೆ ಅಂದ್ರೆ ತಲೆ ಕಡದೇ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಆ ಭಗವಂತನ ವ್ಯಾಪಾರ ಗೊತ್ತಿರತಕ್ಕಂಥ ಸ್ವಪ್ನ ತತ್ವ ವಿರಹ ಅಂತ ಹೇಳುತ್ತಾರೆ. ಆ ಸ್ವಪ್ನ ತತ್ವವನ್ನ ಚೆನ್ನಾಗಿ ತಿಳಿದಿರತಕ್ಕಂಥವರಲ್ಲಿ ಅಗ್ರಗಣ್ಯರು ಯಾರು, ನಮ್ಮ ವಾದಿರಾದ ಗುರು ಸಾರ್ವಭೌಮರು. ಅದಕ್ಕೆ ಸ್ವಪ್ನ ಪದ ಅಂತ ಹೇಳಿದ್ರು. ಏನು, ಸ್ವಪ್ನದಲ್ಲಿ ಅನೇಕ ಜನ್ಮದ ಕರ್ಮಗಳನ್ನು ಕಳೆಯುವಂತಹ ಹಯಗ್ರೀವ ಮೂರ್ತಿ ತೈಯಸ ನಾಮದ ಭಗವಂತ ಏನಿದ್ದಾನೆ, ಅವನು ಮಾಡುವ ವ್ಯಾಪಾರವನ್ನ ಉಪಕಾರವನ್ನ ನೆನೆದು ನೆನೆದು ಆನಂದ ಪಡತಾ ಆ ಸ್ವಾಮಿ, ಹ ನಾನು ಸ್ವಪ್ನದಲ್ಲಿ ಇಷ್ಟು ಜನ್ಮಗಳನ್ನು ಕಳೀತಾ ಇದ್ದೇನೆ, ಆದರೆ ಆ ಸ್ವಪ್ನ ಶಬ್ದ ವಾಚ್ಯನಾದ ಸ್ವಪ್ನ ಅಂತ ಕರೆಸಿಕೊಳ್ಳುವಂತ ನನ್ನನ್ನ ಈ ರೀತಿ ಉಪಾಸನೆ ಮಾಡಿದರೆ ಇನ್ನಷ್ಟು ವೇಗವಾಗಿ ಉದ್ಧಾರ ಮಾಡುತ್ತೇನೆ ಅಂತ ಭಗವಂತ ಹೇಳುತ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಇದು ಹಯಗ್ರೀವ ದೇವರು ಕೊಟ್ಟ ಉಪದೇಶ ಅಂತ ಕೊಡದೆ ಸ್ವಪ್ನ ಪದ ಅಂತ ಹೇಳಲಿಕ್ಕೆ ಕಾರಣ ಏನು ಅಂದ್ರೆ, ಬರೀ ಅವ್ರಿಗೆ ಕನಸು ಬಿತ್ತು ಕನಸಲ್ಲಿ ಹೇಳಿದ್ದು ಅಂತ ಹೇಳೋ ತಾತ್ಪರ್ಯ ಅಲ್ಲ. ಸ್ವಪ್ನ ನಾಮಕ ಭಗವಂತನ ಉಪದೇಶವಿದು. ಇದನ್ನು ಚಿಂತನೆ ಮಾಡುವಾಗ ತೈಜಸ ಅವನೇ ಸ್ವಪ್ನ, ಅವನೇ ಹಯಗ್ರೀವ ಅಂಥ ಭಗವಂತನ ಚಿಂತನೆ ಮಾಡಿ ಸ್ವಾಮಿ ನೀನು ಹೇಳಿದ್ದಯ್ಯ ಅಂತ ಸ್ಮರಣೆ ಮಾಡಿದರೆ ಏನಾಗುತ್ತೆ ಅಂದ್ರೆ, ಹೇಳುತ್ತಾರೆ ಈ ಜಾಗೃತ ಕಾಲದಲ್ಲಿ ಕೂಡ ಜಾಗ್ರತ್ ಕಾಲದಲ್ಲಿ ಎಚ್ಚರ ಕಾಲದಲ್ಲಿ ತುಂಬಾ ಬಾಯಿಗೆ ಬರುತ್ತೆ ಹೋಗಿಬಿಡ್ತಾ ಇರುತ್ತೆ, ಬಾಯಿ ಬರುತ್ತೆ ಹೋಗಿಬಿಡ್ತಾ ಇರುತ್ತೆ, ಹೌದಾ ಅಲ್ವಾ? ತುಂಬಾ ಹೇಳ್ತಾ ಇರ್ತೀವಿ ದುಡ್ಡು ಬರಬೇಕಾಗಿತ್ತು ಹೋಗಿತ್ತು. ಯಾಕೆ? ದುಡ್ಡು ಬರಲಿಕ್ಕೆ ಬೇಕಾದ ಪುಣ್ಯಗಿತ್ತು, ಆದರೆ ನಿಲ್ಲಲಿಕ್ಕೆ ಬೇಕಾದ ಪುಣ್ಯ ಇಲ್ಲ, ಅದಕ್ಕೆ ಹೋಯಿತು. ಹಾಗೆ ಸ್ವಪ್ನದಲ್ಲೂ ಸ್ವಾಮಿ ಆ ಕಳಿಯೋ ಕಾಲಕ್ಕೆ ಕಳೀಲಿಕ್ಕೆ ತೋರಲಿಕ್ಕೆ ಬೇಕಾದ ಪುಣ್ಯ ಇತ್ತು, ನಿಜವಾಗಿ ಕಳೆದಿಲ್ಲ, ಅದು ನಮ್ಮ ಗತಿ ಏನಾಗಬೇಕು? ಹಾಗಾದರೆ ಆ ಸ್ವಪ್ನ ನಾಮಕ ಭಗವಂತನ ನಾವು ಚಿಂತನೆ ಮಾಡಿದರೆ ಸ್ವಪ್ನದಲ್ಲಿ ಭಗವಂತ ಯಾವ ಯಾವ ಪ್ರಾರಬ್ಧ ಕಳೀತಾನೆ, ಕಳೆದದ್ದು ತೋರತಾನೆ, ಅದು ಸತ್ಯವಾಗಿ ನಮ್ಮ ಕೈಗೆ ಅನುಭವಕ್ಕೆ ಬರುತ್ತೆ, ಜಾರಿ ಹೋಗದಂತೆ. ಅದರಿಂದ ಇಲ್ಲಿ ಹೇಳಿದ್ದು ಸ್ವಪ್ನ ಶಬ್ದ ವಾಚ್ಯನಾದ ಹಯಗ್ರೀವ ಮೂರ್ತಿಯ ಉಪಾಸನಾ ಕ್ರಮವನ್ನ ವಾದರಾಜರು ತಿಳಿಸಿಕೊಡುತ್ತಾರೆ. ಇದೇ ಗೊತ್ತಾಗದೆ ಇದು ಹಯಗ್ರೀವನ ಉಪಾಸನೆ. ಯಾವ ಹಯಗ್ರೀವ ಮೂರ್ತಿ? ಸ್ವಪ್ನ ಶಬ್ದ ವಾಚ್ಯನಾದ ತೈಜಸ ನಾಮಕ ಭಗವಂತ, ಅವನೇ ಹಯಗ್ರೀವನಾಗಿ ನಮ್ಮ ವಾದರಾಜರಿಗೆ ಉಪದೇಶ ಕೊಟ್ಟದ್ದು. ನನ್ನನ್ನ ಹೀಗೆ ಚಿಂತನೆ ಮಾಡು, ನೆನೆವೆ ನಾರಾಯಣನ ಪದವ, ನೆನೆವೆ ನಾರಾಯಣಿಯ ಚರಣವ, ನೆನೆವೆ ಪ್ರಾಣನ ಪದವ ಭಾರತೀ ದೇವಿಯನ್ವಯನು, ನೆನೆದು ಶ್ರೀ ಹಯವದನ ಸ್ವಪ್ನದೊಳಗೆ ಬೇಡಿದ ಪದವ ಲೋಕದ ಜನರಿಗಿರ ಸಂಗ್ರಹವ ಮಾಡುವೆನು ಅವನ ಕೃಪೆಯಿಂದ. ಹೇಳುತ್ತಾರೆ, ನೆನೆವೆ ನಾರಾಯಣನ ಪದವ. ಇಲ್ಲಿ ಯಾವುದೇ ಗ್ರಂಥವನ್ನು ಬರೀಲಿಕ್ಕೆ ಶುರು ಮಾಡಿದಾಗ ಗ್ರಂಥದ ಆದಿಯಲ್ಲಿ ಭಗವಂತನ ರೂಪವನ್ನ ಸ್ಮರಣೆ ಮಾಡುವುದು ಸಂಪ್ರದಾಯ, ಮಂಗಳಾಚರಣೆ. ಇಲ್ಲಿ ಮಂಗಳಾಚರಣೆ ಮಾಡುತ್ತಾ ಇದ್ದಾರೆ. ಏನು? ನೆನೆವೆ ನಾರಾಯಣನ ಪದವ. ನಾರಾಯಣನ ಪದವ ನೆನೆವೆ ಎಂದು ಅಂದರೆ ಈ ಗ್ರಂಥವನ್ನ ಯಾರು ಚಿಂತನೆ ಮಾಡುತ್ತಾರೆ, ಸ್ವಪ್ನ ಪದ ಚಿಂತನೆ ಮಾಡಿದರೆ ಅವರಿಗೆ ಬರುವ ಲಾಭ ಯಾವುದು ಅಂದರೆ ನಾರಾಯಣನ ನೆನಪು ಬರುತ್ತೆ, ನಾರಾಯಣನ ಪಾದದ ನೆನಪು ನನಗೆ ಬಂತು ಅಂತ. ಯಾರು ವಾದಿರಾಜರಿಗೆ ನಾರಾಯಣನ ಪಾದದ ನೆನಪು ಬಂತು ಅಂತ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ನಾರಾಯಣನ ಪಾದದ ನೆನಪು ಬಂದೇ ಬರುತ್ತೆ. ಯಾಕೆ? ಬಿಂಬ ನೆನೆಯುತ್ತಾ ಇದ್ದಾರೆ ಅಂದ್ರೆ ಪ್ರತಿಬಿಂಬಕ್ಕೂ ಬರಬೇಕಲ್ಲ ನೆನಪು. ನಾವು ನಕ್ಕು ನಮ್ಮ ಪ್ರತಿಬಿಂಬ ಸೀರಿಯಸ್ ಆಗಿರುತ್ತ ಕನ್ನಡಿಯಲ್ಲಿ, ನಾವು ನಕ್ಕನೆ ಅದು ನಗಲೇಬೇಕು. ಹಾಗೆ ನಮ್ಮ ಬಿಂಬಸ್ಥಾನೀಯರಾದ ವಾದಿರಾಜ ಗುರು ಸಾರ್ವಭೌಮರು ಹೀಗೆ ದೇವರನ್ನ ನೆನೆಯುತ್ತಾ ಇದ್ದಾರೆಂಬ ನೆನಪು ಬಂತ, ದೇವರ ನೆನಪು ನಮ್ಮಲ್ಲಿ ಖಚಿತವಾಗಿ ಮೂಡುತ್ತೆ ಎಂದ್ರು. ಅಲ್ಲ, ನೀವು ನೆನೆಯಿರಿ, ನೀವು ನೆನೆದದ್ದನ್ನು ನಾವು ನೆನೆದರೆ, ನೀವು ನಾರಾಯಣನ ಪಾದವನ್ನ ನೆನೆದದ್ದನ್ನು ನಾವು ನೆನೆದರೆ ನಮಗೆ ನಾರಾಯಣನ ನೆನಪು ಹೇಗೆ ಬರುತ್ತೆ? ಸಂಬಂಧ ಏನು ಅಂದರೆ ನೆನಪಿನ ಮೂರ್ತಿಯೇ ನಾನು ಅಂದ್ರು ವಾದಿರಾದರು. ಯಾಕೆ? ಚಿತ್ತಾಭಿಮಾನಿಗಳು ಬ್ರಹ್ಮದೇವರು. ಚಿತ್ತದಿಂದ ಮನಸ್ಸು, ಮನಸ್ಸಿನಲ್ಲಿ ಐದು ಕಂಪಾರ್ಟ್ಮೆಂಟ್. ಯಾವುದು? ಮನಸ್ಸು, ಬುದ್ಧಿ, ಮನಸ್ಸಿನಲ್ಲೇ ಪ್ರಭೇದ, ಅದಕ್ಕೂ ಹೆಸರು ಮನಸ್ಸು ಅಂತ. ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ ಅಂತಿದ್ದರೆ ಅದರಲ್ಲಿ ಚಿತ್ತದ ಕೆಲಸ ಏನಯ್ಯ? ಸ್ಮೃತಿ. ಎಡಬಿಡದ ಭಗವಂತನ ನೆನಪು ಬರಬೇಕಾ? ಚಿತ್ತದ ಕೆಲಸ ಆಗಬೇಕು. ಚಿತ್ತ ಚೇತನ ಮಾನೆಗಳು ವಿಹಗೇಂದ್ರ ಫಣಿಪರುಡು, ಗರುಡ ದೇವರು ಚಿತ್ತಕ್ಕ ಅಭಿಮಾನಿಗಳು, ಚಿತ್ತಾಭಿಮಾನಿಗಳು. ಆದರೆ ಪ್ರಧಾನವಾಗಿ ಚಿತ್ತಾಭಿಮಾನಿಗಳು ಯಾರಯ್ಯ ಅಂದ್ರೆ ಬ್ರಹ್ಮದೇವರು ಅಂತ ಹೇಳುತ್ತಾರೆ. ಬ್ರಹ್ಮದೇವರ ಅನುಗ್ರಹವಿಲ್ಲ ನಮಗೆ ದೇವರ ಅನುಗ್ರಹವೇ ಆಗಲ್ಲ. ಸಾಮಾನ್ಯವಾಗಿ ಬ್ರಹ್ಮದೇವರನ್ನ ನಾವು ನೆನೆಯಲ್ಲ. ಯಾಕೆ? ಸಂಪ್ರದಾಯ ಬಂದಿಲ್ಲ. ಎಲ್ಲಿ ನೆನೆತೀವಿ ಹೇಳಿ? ರಮಾ ಬ್ರಹ್ಮಾದಯೋ ದೇವಾಹ ಅಂದಾಗ ಬ್ರಹ್ಮದೇವರು ನಮ್ಮ ಬಾಯಿಂದ ಉದುರು ಬೀಳ್ತಾರೆ. ಅದು ಬಿಟ್ರೆ ಬ್ರಹ್ಮದೇವರ ಸರ್ವದಾ ಸ್ಮರಣೆ ಮಾಡಲ್ಲ. ಇನ್ನ ಭಜನಾ ಕಾಲಕ್ಕಂತೂ ಕೃಷ್ಣ ಅರ್ಪಣ, ವಾಯುದೇವರು ಭಾರತೀ ದೇವಿ, ವಾಯುದೇವರು ಲಕ್ಷ್ಮೀದೇವಿ ದೇವರಷ್ಟೇ. ಬ್ರಹ್ಮದೇವರು ತಂಟೆಗೆ ಹೋಗಲ್ಲ. ಯಾಕೆ? ಏ, ಭೃಗು ಮಹರ್ಷಿಗಳ ಶಾಪ ಇದೆ, ಬ್ರಹ್ಮದೇವರ ಸ್ಮರಣೆ ಮಾಡಬಾರ್ದೆಂಬ ಶಾಪ ಇದೆಯಾ? ಇಲ್ಲಲ್ಲ, ಬ್ರಹ್ಮದೇವರ ಸ್ಮರಣೆ ಮಾಡಲೇಬೇಕು. ಮಾಡದಿದ್ದರೆ ಅಷ್ಟೂ ಮಾಡಿದ ಸ್ಮರಣೆ ಕ್ರಾಸ್ ಮಾರ್ಕ್ ಹಾಕ್ಬಿಡ್ತಾರೆ ಅಲ್ರಿ. ಯಾರಾದರೂ ಪದ ಮಾಡಿದ್ದಾರ ಬ್ರಹ್ಮದೇವರ ಮೇಲೆ? ಇಷ್ಟು ದಾಸರು ಮಾಡಿದ್ರು, ಯಾರಾದರೂ ಮಾಡಿದ್ದಾರ? ವಿಜಯದಾಸರ ಪದಗಳು ನೋಡಿದ್ದೀರಾ? ಹೇಳ್ತಾರೆ, ವಾಣಿಯ ರಸ ಪರಮೇಷ್ಠಿ ನಿರುತದಿ ನಿಷ್ಠಿ ಮಾಡದೆ ಕೊಡು ಮನಮುಟ್ಟಿ. ಕೊನೆಗೆ ಹೇಳ್ತಾರೆ, ಸಾರಿ ಸಾರಿ ಸಿರಿ ವಿಜಯ ವಿಠಲನ ಅಂಗರಿ ಆರಾಧನೆಗೆ ವಿಸ್ತಾರ ಜ್ಞಾನವ ಕೊಡು ಅಂತ ಅವರನ್ನು ಪ್ರಾರ್ಥನೆ ಮಾಡುತ್ತಾರೆ. ಆದ್ದರಿಂದ ಭಜನಾ ಸಿಸ್ಟಮ್ ಅಲ್ಲಿ ಬ್ರಹ್ಮದೇವರನ್ನ ಇನ್ಕ್ಲೂಡ್ ಮಾಡಲೇಬೇಕು. ನಿಮ್ಮಿಂದ ಬರಬೇಕದು ಬ್ರಹ್ಮದೇವರ ಹಾಡು ವಿಶೇಷವಾಗಿ ಹೊರ ನಿಮ್ಮಿಂದ ಬಂದ್ರೆ ಎಲ್ಲರ ಬಾಯಿಂದ ಬಂದ್ಬಿಡುತ್ತದೆ ಅಲ್ವಾ? ಶಂಕದಲ್ಲಿ ಹಾಕಿದ್ರೆ ತೀರ್ಥ ಅಂತೇಳಿ. ಆದ್ದರಿಂದ ನಿಮ್ಮಿಂದ ಬಂದ್ಬಿಟ್ರೆ ಎಲ್ಲರಿಗೂ ಬಂದ್ಬಿಡುತ್ತ ಪೂರ್ವವಾಗಿ ಅಂತ ಬ್ರಹ್ಮದೇವರು ಸ್ಮೃತಿಕ ಅಭಿಮಾನಿ. ನಂತರ ವಾಯುದೇವರು ಹೋದ, ಮಹತ್ತತ್ವ ಅಭಿಮಾನಿಗಳು. ಹಾಗೆ ರಾಜರು ನೆನಪಿಗೆ ಅಭಿಮಾನಿಗಳು. ಅದಕ್ಕೆ ನೆನವೇ ನಾರಾಯಣನ ಪದವ. ಅಂದರೆ ನಮ್ಮಲ್ಲಿ ಸಂಸಾರದಲ್ಲಿ ಬಿದ್ದು ಉರುಳತಾ ಇರುವಂತವರೇ ನಾವು. ಸಂಸಾರದಲ್ಲಿ ನಾವು ಬಿದ್ದು ಉರುಳಲಿಕ್ಕೆ ಕಾರಣ ಏನು ಅಂದರೆ ದೇವರಮರು. ಅದಕ್ಕೆ ಹೇಳುತ್ತಾರೆ ಏಕಾದಶ ಸ್ಕಂದದಲ್ಲಿ ಸಂಸಾರಕ್ಕೆ ಕಾರಣ ಏನು ಅಂದರೆ ಹೇಳಿದ್ರು, ಭಯಂ ದ್ವಿತೀಯಾಭಿನಿವೇಶ ತಸ್ಯಾತ್ ಈಶಾತ್ ಅಪೇತಸ್ಯ ವಿಪರ್ಯಯೋ ಸ್ಮೃತಿ. ಈಶಾತ್ ಅಪೇತಸ್ಯ, ದೇವರಿಂದ ದೂರಾದ ಜೀವ. ಇದೇ ಪುರಂಜನೋಪಾಖ್ಯಾನ. ಹೌದು, ಅವಿಜ್ಞಾತ ಸಖನನ್ನ ಬಿಟ್ಟು ಬಂದ ಪುರಂಜನ ಪಾಡೇನಾಯಿತು? ಒದ್ದಾಡಿದ ಒದ್ದಾಡಿದ ಒದ್ದಾಡಿದ, ನಾವೇ ಪುರಂಜನ, ದೇವರನ್ನ ಮರೆತವು, ಆದ್ದರಿಂದ ಒದ್ದಾಟ. ಹಾಗಾದರೆ ಸಂಸಾರ ಅಂದರೆ ದೇವರ ಮರವೇ ಸಂಸಾರ ದುಃಖ, ದೇವರ ನೆನಪೆ ಸಂಸಾರಕ್ಕೆ ಕುಠಾರ. ಹಾಗಾದರೆ ನಮಗೆ ಸದಾ ದೇವರ ನೆನಪು ಬರಬೇಕು. ಸುಮ್ಮನೆ ದಿನಕ್ಕೊಮ್ಮೆ ಗೋವಿಂದ ನಮಸ್ಕಾರ ಮತ್ತು ನಾಳೆ ಬೆಳಿಗ್ಗೆವರೆಗೂ ಕೇಳಬೇಡ, ನಿನ್ನ ತಂಟೆಗೆ ಬರಲ್ಲ ನಾನು. ಇವತ್ತು ಗೋವಿಂದ ಅಷ್ಟೇ, ಮತ್ತು ನಾಳೆ ಬೆಳಿಗ್ಗೆ ದೇವರ ಪೆಟ್ಟಿಗೆ ಬಿಚ್ಚಿದಾಗ 10 ಮಿನಿಟ್ಸ್ ಡೊನೇಟ್ ಮಾಡ್ತೀನಿ. ನೆಕ್ಸ್ಟ್ ಇಡೀ ದಿನ ನಮ್ಮ ತಲೆ ಬರಬೇಡ. ಹಾಗಲ್ಲ, ಇಡೀ ದಿನ ಸತತ ಸತತ ದೇವರ ನೆನಪು ಬರಬೇಕಾ? ಅರಣ್ಯಕಾಚಾರ್ಯ ಹೇಳ್ತಾರೆ, ಸಾಧನೆ ಅಂದ್ರೆ ಏನು ಅಂತ ಪ್ರಶ್ನೆ ನಮ್ದು. ಅವಾಗ ನಾವು ಉತ್ತರ ಕೊಡೋದೇನು? ಅಯ್ಯೋ ನಮ್ಗೆ ಗೊತ್ತರಿ, ಬೆಳಗ್ಗಿಂದ ಆಚಮನ ಮಾಡೋದು, ಸ್ನಾನ ಸಂಧ್ಯಾ, ಈ ಬಟ್ಲಾಗಿ ನೀರು ಆ ಬಟ್ಲಾಗಿ ಹಾಕೋದು, ಅದೇ ತಾನೆ ಸಂಧ್ಯಾ ವಂದನೆ. ಅಂದ್ರೆ ಕರ್ಮಕಾಂಡ ಬರೀ ಸರಸರ ಸರಸರ ಮಾಡ್ತಾ ಹೋಗ್ತೀವಿ. ಅಲ್ಲ, ಈ ಶಬ್ದ ಯಾತ್ರೆ ಪ್ರಯೋಗ ಮಾಡ್ತೀರಾ? ಕರ್ಮಕಾಂಡ ಅಂತ ಯಾಕೆ ಪ್ರಯೋಗ ಮಾಡ್ತೀರಾ ಅಂದ್ರೆ ನಾನು ಕರ್ಮ ಮಾಡೋನೆ. ಆಚಾರಹೀನಂ ನಪುನಂತಿ ವೇದಾಹ, ಆಚಾರವನ್ನು ಮಾಡದೇ ಇರತಕ್ಕಂಥವನಿಗೆ ದೇವರ ಅನುಗ್ರಹ ಮಾಡಲ್ಲ, ವೇದಗಳು ಅನುಗ್ರಹ ಮಾಡಲ್ಲ. ಆದರೆ ಆ ಮಾಡುವ ಕರ್ಮವೇ ಸಾಧನ ಅಂತ ತಿಳಿಯಬೇಡಿ. ಅದಕ್ಕೆ ಹೇಳ್ತಾರೆ ಸಾಧನ ಅಂದ್ರೆ ಏನು? ಏನ ಕೇನ ನಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಬ್ಜಯೋ ಇದಮೇವ ಸಾಧನ ಮೀರಿತಂ. ನಮ್ಮ ಬದುಕಿನ 100 ವರ್ಷದ ಬದುಕಿನ ಪ್ರತಿದಿನ ಪ್ರತಿ ಕ್ಷಣ ಆದರಪೂರ್ವಕವಾಗಿ ಶ್ರೀಹರಿಯ ಪದಾರವಿಂದದಲ್ಲಿ ಮನಸ್ಸು ಬಂದರೆ ಅದೇ ಸಾಧನೆ, ಅದು ಬಿಟ್ಟರೆ ಬೇರೆ ಇಲ್ಲ. ಹೌದಾ? ಅದು ವಾದಿರಾದರೆ ತಲೆಯಲ್ಲಿ ಕೂತಿತ್ತು. ಏನದು? ಈ ಜನರಿಗೆ ಬೇಕಾಗಿದ್ದೇ ಸಾಧನೆ ಇದು, ಸತತ ಭಗವಂತನ ಸ್ಮರಣೆ. ಅದು ಕೊಡಬೇಕಾಗಿದ್ದು ನಾನೇ. ಯಾರು? ವಾದಿರಾದರು, ವಾಯುದೇವರು, ಬ್ರಹ್ಮದೇವರು ಚಿತ್ತಾಭಿಮಾನಿಗಳಾಗಿ ದೇವರ ನೆನಪು ಸದಾ ಕೊಡಬೇಕು. ಕೊಡಬೇಕಾದರೆ ಇವರ ಪಾಪ ಅಡ್ಡಿಯಾಗಿ ಕೂತಿದೆ, ಅದಕ್ಕೆ ಜನಕ್ಕೆ ದೇವರ ನೆನಪು ಬರ್ತಾ ಇಲ್ಲ, ಇವರೇ ಕೊಡ್ತಾ ಇಲ್ಲ ನಮಗೆ. ಹಾಗಾದರೆ ಮತ್ತೆ ನೆನಪು ಬರಬೇಕಾದ್ರೆ ಏನು ಮಾಡಬೇಕು ಅಂದರೆ ನೆನಪಿಗೆ ಅಡ್ಡಾದ ಪಾಪಗಳು ಹೋಗಬೇಕು, ನೆನಪು ಬರಲಿಕ್ಕೆ ಬೇಕಾದ ಪುಣ್ಯ ಬರಬೇಕು. ಇಷ್ಟು ಒಳಗೆ ಮೆಕ್ಯಾನಿಸಂ ನಡೆದರೆ ನಮಗೆ ವಿಸ್ಮರಣೆ ಹೋಗಿ ಸ್ಮರಣೆ ಸದಾ ಬರುತ್ತೆ. ಅದಕ್ಕೆ ಯಾವುದು ರಾಜಮಾರ್ಗ ಅಂದರೆ ಹೇಳುತ್ತಾರೆ, ನಮ್ಮ ಬಿಂಬಸ್ಥಾನೀಯರಾದ ಗುರುಗಳೇನಿದ್ದಾರೆ, ದೊಡ್ಡವರು ದೇವತೆಗಳು ಏನಿದ್ದಾರೆ, ಅವರು ಹೀಗಿದ್ದಾರೆ ಅಂತ ಚಿಂತನೆ ಮಾಡಿದರೆ ಅದು ನಮಗೆ ಬರ್ತಾ ಬರುತ್ತೆ. ಅದೇ ರಾಜಮಾರ್ಗ, ಬೇರೊಂದಿಲ್ಲ ಅಂತಾರೆ. ಹಾಗಾದರೆ ನಾವು ಸತತ ದೇವರ ಸ್ಮರಣೆ ಬರಬೇಕಾದರೆ ಸತತ ದೇವರ ನೆನಪನ್ನು ಕೊಡುವಂತಹ ವಾದಿರಾಜರನ್ನ ಸ್ಮರಿಸಬೇಕು. ವಾದಿರಾಜರನ್ನ ಏನಂತ ಸ್ಮರಿಸಬೇಕು? ಸತತ ನಾರಾಯಣನ ಪಾದವ ನೆನವೆ ನನ್ನನ್ನ ಈ ತರ ಚಿಂತನೆ ಮಾಡಿ ಅಂದ್ರೆ ಭಗವಂತನನ್ನ ಸತತ ನೆನೆಯುವಂತಹ ನನ್ನ ರೂಪ. ವಾದಿರಾಜರು ಬರ್ತಾರೆ ನಮಗೆ ನಮಸ್ಕಾರ ಮಾಡಿದಾಗ, ಆರಾಧನೆ ಪೂಜಾ ಅಂದಾಗ ವಾದಿರಾಜರ ಚಿತ್ರ ಬರುತ್ತೆ. ಆದರೆ ಅವರ ಗುಣ ನಿಮ್ಮ ಕಡೆಗೆ ಬರ್ತಾ ಇದೆಯಾ? ಈ ವಾದಿರಾಜರು ಏನ್ ಮಾಡುತ್ತಾ ಇದ್ದಾರೆ? ನಾನು ನಮಸ್ಕಾರ ಮಾಡುವಾಗ ಪರಿವಿಲ್ಲದೆ ಸದಾ ದೇವರನ್ನೇ ನೆನೀತಾ ಇದ್ದಾರೆ, ಅಂಥ ವಾದಿರಾಜರಿಗೆ ನಮಸ್ಕಾರ ಮಾಡುತ್ತಾ ಇದ್ದೇನೆ ಅಂತ ನಾವು ಮಾಡಿದರೆ ನಮಗೂ ಸದಾ ದೇವರ ನೆನಪು ಬರುತ್ತೆ. ಅದನ್ನು ಹೇಳುತ್ತಾ ಇದ್ದಾರೆ, ನೆನೆವೆ ನಾರಾಯಣನ ಪದವ. ಸರಿ, ದೇವರ ಪಾದ ನೆನೆದ್ರೆ ಸಾಕ ಅಂದ್ರೆ ದೇವರು ಸಿಗೋದೇ ಇಲ್ಲ ಅಂದ್ರು. ಯಾಕೆ ನಮಗೆ ಇಲ್ಲಪ್ಪ, ನಮ್ಗೆ ಯಾರು ಬೇಡ, ಡೈರೆಕ್ಟ್ ಕನೆಕ್ಷನ್ ದೇವರಿಗೆ ಕೊಟ್ಬಿಡೋಣ. ಮಿಕ್ಕ ದೇವರ ಪೆಟ್ಟಿಗೆಯಲ್ಲಿ ಯಾರು ಬೇಡ, ಒಂದು ಪ್ರತಿಮಾ ದೇವರದ್ದು, ಒಂದು ಸಾರಿಗ್ರಾಮ ಸಿಂಪಲ್, ಗಂಟೆ ಬೇಡ, ಶಂಖ ಬೇಡ, ಏನು ಬೇಡ ಅಂದ್ರೆ ದೇವರು ತಗೊಳ್ಳಲ್ಲ ಅಂದ್ರು. ಯಾರು? ಎಲ್ಲರಿಗಿಂತ ದೊಡ್ಡವರು ಮಹಾನುಭಾವರು ಧರ್ಮರಾಜ. ಸಂಶಯ ಬಂತು, ನಾನು ಎಲ್ಲರನ್ನ ನಮ್ಮವರನ್ನ ಕೊಂದು ಕೊಂದು ಅವರ ರಕ್ತದಿಂದ ತೊಯ್ದ ಅನ್ನವನ್ನ ಉಣತಾ ಇದ್ದೇನೆ ಅಂತ ದುಃಖ ದುಃಖ ಪಡ್ತಾ ಇದ್ರೆ ಕೃಷ್ಣ ಬಂದು ಹೇಳಿದ, ನೀನು ಸರಿಯಾದ ಕೆಲಸ ಮಾಡಿದೀಯ, ನಿಮ್ಮವರನ್ನ ನೀ ಕೊಂದಿಲ್ಲ. ನಾನು ಹೇಳಿದ್ದೆ ದುರ್ಯೋಧನಾದಿಗಳನ್ನ ಕೊಲ್ಲಿ ಅಂತ ನಿಮಗೆ ಹೇಳಿದ್ದೆ, ನಿಮ್ಮಿಂದ ಕೊಲ್ಲಿಸಿದ್ದೆ. ಹೇಗೆ ಕೊಲ್ಲಿಸಿದ್ದೆ ನೀವು ಹೇಳಿದ್ದೀರಾ? ಅರ್ಜುನ ಹೇಳಿದ, ನಾನು ನನ್ನವರನ್ನ ಕೊಲ್ಲಲ್ಲ, ಯುದ್ಧ ಮಾಡಲ್ಲ ಅನ್ನೋದಕ್ಕೆ ಕೊಟ್ಟ ಕಾರಣಗಳು. ನಾನು ನನ್ನವರನ್ನ ಕೊಲ್ಲಲ್ಲ, ಯಾಕೆ ಕೊಲ್ಲಲ್ಲ? ನನ್ನವರು ಅದಕ್ಕೆ ಕೊಲ್ಲಲ್ಲ. ಎರಡನೆಯದು, ಇವರು ಕಾಟ ಕೊಟ್ಟರು ಅದಕ್ಕೆ ನಾನು ಕೊಲ್ಲಬೇಕು, ಅದಕ್ಕೂ ಕೊಲ್ಲಲ್ಲ. ಕಾಟ ಕೊಟ್ಟರೆ ಕೊಡ್ಲಿ, ಪರವಾಗಿಲ್ಲ, ನಾನು ಚೆನ್ನಾಗಿರ್ತೇನೆ. ಇನ್ನೇನು, ಸ್ವರ್ಗ ಬೇಕು, ಇವರನ್ನ ಕೊಂದ್ರೆ ಅಥವಾ ಸತ್ತರೆ ಸ್ವರ್ಗ ಬರುತ್ತೆ, ಅದು ಬೇಡ. ಇವರನ್ನ ಕೊಂದ್ರೆ ರಾಜ್ಯ ಬರುತ್ತೆ, ಅದು ಬೇಡ. ಸೊ ಯುದ್ಧ ಮಾಡಲಿಕ್ಕೆ ಕಾರಣಗಳೆಷ್ಟು ಸರಸರಸರ ಹುಡುಕಿದ್ದು, ಇವರನ್ನ ಕೊಂದ್ರೆ ರಾಜ್ಯ ಬರುತ್ತೆ, ಸತ್ರೆ ಸ್ವರ್ಗ ಬರುತ್ತೆ, ಅಥವಾ ವಿಶೇಷವಾಗಿ ಇವರನ್ನ ಕೊಂದ್ರೆ ನಮಗೆ ಕಾಟ ಕೊಟ್ಟವರನ್ನ ಕೊಂದು ಒಂದು ತೃಪ್ತಿ ಬರುತ್ತೆ. ಇಷ್ಟೆಲ್ಲ ನನಗೆ ಬೇಡ ಅಂದ್ರೆ ಕೃಷ್ಣ ಅಂದ, ಯಾರು ಅದಕ್ಕಾಗಿ ಯುದ್ಧ ಮಾಡು ಅಂತ ನಾನು ಹೇಳಿಲ್ಲಲ್ಲ. ಅಲ್ಲ, ಯುದ್ಧ ಮಾಡಿ ಕೊಲ್ಲು ಕೊಲ್ಲು ಅಂದಿಯಲ್ಲ ಹುಚ್ಚಪ್ಪ, ನಿನ್ನ ಕೊಲ್ಲು ಅನ್ನೋದು ಈ ಪಟ್ಟಿಗಾಗಿ ಅಲ್ಲ. ಇನ್ಯಾವುದು? ನೀನು ಕ್ಷತ್ರಿಯ, ಎದುರಿಗೆ ನಿಂತ ದುರ್ಯೋಧನ ವಿಷ್ಣು ದ್ವೇಷಿ, ವಿಷ್ಣು ದ್ವೇಷಿಯನ್ನ ಕೊಲ್ಲುವುದು ಕ್ಷತ್ರಿಯನ ಧರ್ಮ, ಹಾಗೆ ಕೊಲ್ಲೋ ಮಹಾರಾಯ, ನನ್ನವರು ನನ್ನವರು ಅಂತ ಕೊಲ್ಲಬೇಡ ಅಂದ್ರು. ಎಷ್ಟು ಒಳಗೆ ಹೇಳ್ತಾರಲ್ಲ ಈ ಪಾಲಿಶ್ ಬಂಡೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಅದರ ಮೇಲೆ ಎಣ್ಣೆ ನೀರೇನಾದ್ರೂ ಬಿದ್ದಿದೆ ಅಂತ ಯಾವಾಗ ಗೊತ್ತಾಗುತ್ತೆ? ಬಿದ್ದ ಮೇಲೆ. ಹಾಗೆಯೇ ಕೃಷ್ಣನ ಮಾತು ಅಷ್ಟು ಸ್ಲಿಪ್ಪರಿ ಆಗಿರುತ್ತೆ, ಸ್ವಲ್ಪ ವ್ಯತ್ಯಾಸ ಆಯ್ತಾ ತಲೆ ಒಡ್ಕೊಂಡ್ಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿ ಹೇಳ್ತಾನೆ ಅರ್ಜುನ, ನಿನ್ನ ಕೊಲ್ಲು ಅಂತ ಹೇಳಿದ್ದು ಇದಕ್ಕಲ್ಲಯ್ಯ. ಅದೇ ಹೇಳಿದ್ದು ಧರ್ಮರಾಜನಿಗೆ, ಧರ್ಮರಾಜ ನಾನು ಕೊಲ್ಲು ಅಂದದ್ದು ದುಷ್ಟರನ್ನ, ನೀನು ಕೊಂದದ್ದು ದುಷ್ಟರನ್ನ. ನಿನ್ನ ದೊಡ್ಡಪ್ಪನ ಮಕ್ಕಳನ್ನು ನೀ ಕೊಂದಿಲ್ಲ, ದುಷ್ಟರನ್ನ ಕೊಂದೀಯ, ದುಷ್ಟರನ್ನ ಕೊಂದು ಬಂದ ಅನ್ನ ಶುದ್ಧವಾದ್ದಯ್ಯ ಅಂತ ಕೃಷ್ಣ ಹೇಳಿದ. ವೇದವ್ಯಾಸರು ಹೇಳಿದ್ರು, ಆದರೆ ತಲೆಗೆ ಹೋಗ್ಲಿಲ್ಲ ನೋಡಿ ಧರ್ಮರಾಜನಿಗೆ. ಆಶ್ಚರ್ಯ ಆಗಲ್ವಾ? ದೇವರೇ ಹೇಳಿದ್ರು ಅರ್ಥ ಆಗಿಲ್ವಾ ಅಂದ್ರೆ, ದೇವನೇ ಒಂದು ರೂಪದಿಂದ ಹೇಳಿದ, ಧರ್ಮರಾಜನ ಒಳಗೆ ನಿಂತು ಅರ್ಥ ತಾನೇ ಮಾಡಿಸಲಿಲ್ಲ. ಯಾಕೆ? ಗುರುಗಳಿಂದಲೇ ನಾ ಮಾಡಿಸ್ತೇನೆ ಎಂಬುದು ಶಪಥ ಭಗವಂತನದ್ದು. ಡೈರೆಕ್ಟ್ ಕನೆಕ್ಷನ್ ಕೊಟ್ರೆ ಬಲ್ಬ್ ಸುಟ್ಟು ಕೊಡುತ್ತೆ ಆ ವೈರಿಗೆ, ಆದ್ದರಿಂದ ಚಿಕ್ಕ ಚಿಕ್ಕ ವೈರುಗಳು ಬರಲೇಬೇಕು. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾರೆ, ನಾರಾಯಣ ಡೈರೆಕ್ಟ್ ಆಗಿ ಉಪದೇಶ ಕೊಟ್ಟರು ನಮಗೆ ಅರ್ಥ ಆಗಲ್ಲ, ನಾರಾಯಣಿ ಬೇಕು. ನೆನೆವೆ ನಾರಾಯಣಿಯ ಪದವ, ನನಗೆ ನಾರಾಯಣನ ನೆನಪು ಕೊಟ್ಟದ್ದೇ ನಾರಾಯಣಿ ಅಂತ ವಾದಿರಾಜರು ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಅದಕ್ಕೆ ಲಕ್ಷ್ಮೀ ನಾರಾಯಣರಿಗೆ ನಮಸ್ಕಾರ, ನಾರಾಯಣನಿಗೊಂದು ನಮಸ್ಕಾರ, ಪ್ರತ್ಯೇಕ ಮತ್ತು ಈಕೆಗೊಂದು ನಮಸ್ಕಾರ ಮಾಡಬೇಡಿ, ಇಬ್ಬರಿಗೆ ಜೋಡಿಯಾಗಿ ಒಂದು ನಮಸ್ಕಾರ ಮಾಡಿಬಿಡಿ ಅಂತ ಹೇಳುತ್ತಾರೆ. ಅದೇ ರೀತಿಯಲ್ಲಿ ನೆನೆವೆ ನಾರಾಯಣಿಯ ಚರಣವ, ಅಲ್ಲೂ ಹೇಳುತ್ತಾರೆ ಈ ಶಬ್ದ ಯಾಕೆ ತಗೊಂಡ್ರಿ, ನಾರಾಯಣ ಎಂಬ ಶಬ್ದ ಯಾಕೆ ತಗೊಂಡ್ರಿ ಅಂದ್ರೆ, ಇಡೀ ಜನ ಒದ್ದಾಡತಾ ಇರೋದೇ ಜ್ಞಾನ ಇಲ್ಲದ್ದರಿಂದ, ಜ್ಞಾನ ಇಲ್ಲದ್ದರಿಂದ. ನಾರಾಯಣ ಅಂದ್ರೆ ಜ್ಞಾನದ ಮುದ್ದೆ, ಜ್ಞಾನ ಕೊಡುವಂಥವ, ನಿಮಗೆಲ್ಲ ತಿಳಿಸಿಕೊಡುತ್ತಾ ಇದ್ದೇನೆ. ಅದಕ್ಕೆ ಆಚಾರ್ಯರು ಭಾಷ್ಯವನ್ನು ಬರೆಯುವಾಗ ನಾರಾಯಣಂ ಅಂತಲೇ ಶುರು ಮಾಡುತ್ತಾರೆ. ನಾರಾಯಣ ಅಂದ್ರೆ ಜ್ಞಾನಪ್ರದ ಮೂರ್ತಿ, ಅದಕ್ಕೆ ಜ್ಞಾನಪ್ರದನಾದ ದೇವರ ಪಾದವನ್ನ ನೆನೆವೆ, ಆ ಜ್ಞಾನಪ್ರದನಾದ ದೇವರ ಜ್ಞಾನ ಪ್ರಗಳಾದಂಥ ನಾರಾಯಣಿಯ ಚರಣವ ನೆನವೆ ನೆನವೆ ಪ್ರಾಣನ ಪದವ. ಆ ಇಬ್ಬರ ನೆನಪು ಕೊಡೋದು ಯಾರು ಅಂದರೆ ಪ್ರಾಣದೇವರು, ಅವರ ಪದವ ನೆನವೆ. ಅಲ್ಲಿ ಚೂರು ಕುತ್ತಿಗೆಯಲ್ಲಿ ಅಡ್ಡ ಬಿಡುತ್ತೆ, ಮಾಮೂಲಾಗಾದ್ರೆ ಅಡ್ಡ ಆಗಲ್ಲ, ಎಲ್ಲಿ ಬಿಡುತ್ತೆ. ನೀವೇನು ವಾದಿರಾಜರು ರುಜುಗಣಸ್ಥರು ಅಂತ ಹೇಳ್ತೀರಾ, ಮತ್ತೆ ಪ್ರಾಣದೇವರ ಪದಕ್ಕೆ ನಮಸ್ ನೆನವೆ ಅಂತ ಹೇಳಿದ್ರಲ್ಲ, ಇದು ಹೇಗ್ರಿ ಕೂಡುತ್ತೆ? ಈಕ್ವಲ್ ಸ್ಟೇಟಸ್ ಇಬ್ಬರದು ಕೂಡ ಅಂತ ಕಾಲಕ್ಕೆ ಹೇಗೆ ನೆನವೆ ಅಂತ ಹೇಳಿದ್ರು. ಸರಿ, ಪ್ರಾಣದೇವರನ್ನ ನೆನೆಯೋದು ಹೇಗಾದ್ರೂ ಕೂಡಿಸಿ ಕಷ್ಟಪಟ್ಟು. ಭಾರತೀಯ ದೇವಿಯರ ಮತ್ತು ಪದವೂ ಅಲ್ಲ, ಅಂಗ್ರಿಯನು ನೆನವೆ ಅಂತ ಹೇಳ್ತಾ ಇದ್ದಾರಲ್ಲ, ಇದೆಲ್ಲ ಹೇಗೆ ಕೊಡುತ್ತೆ? ಮಧ್ವರಾಯರೆಂದು ಕೂಡ ಸರಸ್ವತಿ ದೇವಿ ನಮಸ್ಕಾರ ಮಾಡ್ತೀನಿ, ಭಾರತೀ ದೇವಿ ನಮಸ್ಕಾರ ಮಾಡ್ತೀನಿ ಎಲ್ಲೂ ಹೇಳಿಲ್ಲ. ಅವ್ರು ಹೊಟ್ಟಬಾಗಿ ತಾವು ವಾಯುದೇವರು ಅಂತ ಹೇಳಿದ್ರು, ಅಂತ ನಮಸ್ಕಾರ ಎಲ್ಲೂ ಮಾಡಲಿಲ್ಲ, ಮತ್ತೆ ವಾದರಾದರೂ ಮಾಡಿದ್ರಲ್ಲ ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟ ಹೇಳುತ್ತಾರೆ. ಒಂದು ಸಲ ಮಧ್ವರಾಯರ ಚರಿತ್ರೆ ತೆಗೆದು ನೋಡಿ. ಮಧ್ವರಾಯರು ಸನ್ಯಾಸ ತಗೊಳ್ಳಬೇಕಿನ್ನ, ಸನ್ಯಾಸ ತಗೊಳ್ಳಿಕ್ಕೆ ಮೊದಲು ಎಲ್ಲ ದಿಕ್ಕಿಗೂ ಎಲ್ಲ ಪದಾರ್ಥಗಳಿಗೂ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಬಂದ್ರು ಮಧ್ವರಾಯರು. ಅವಾಗ ಎಲ್ಲರೂ ಹೇಳಿದ್ರಂತೆ, ಯಾಕೆ ಕಂಡ ಕಂಡ ವಸ್ತುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀಯಾ ಅಂತ ಮಧ್ವರಾಯರನ್ನು ಕೇಳಿದರೆ ಹೇಳಿದರು, ಸ್ವವಸ್ತು ಪ್ರಣತಿಂ ವ್ಯಥಾಮಿತಿ, ನಾನು ಈ ಮೇಲ್ನೋಟದ ವಸ್ತುಗಳಿಗೆ ನಮಸ್ಕಾರ ಮಾಡತಾ ಇಲ್ಲ, ಒಳಗಿರುವ ವಸ್ತು ನನ್ನ ವಸ್ತು, ವಸತೀತಿ ವಸ್ತು ವಾಸಯತೀತಿ ವಸ್ತು, ತಾನಿದ್ದು ಎಲ್ಲರನ್ನ ಇರುವಂತೆ ಮಾಡುವ ವಸ್ತು ನಮ್ಮ ಸ್ವಾಮಿ ತಾನಲ್ಲ, ಅವನಿಗೆ ನಮಸ್ಕಾರ ಮಾಡುತ್ತಾ ಇದ್ದೇನೆ ಎಂದು. ಇಷ್ಟಂತೂ ನೋಡೋಣ, ಮಧ್ವರಾಯರು ಸನ್ಯಾಸ ತಗೊಂಡಿದ್ದಾರಿಂದ ಗೊತ್ತಿಲ್ವ? ಅಚ್ಯುತ ಪ್ರೇಕ್ಷಾಚಾರ್ಯರಿಂದ. ಅಚ್ಯುತ ಪ್ರೇಕ್ಷಾಚಾರ್ಯರನ್ನ ಸನ್ಯಾಸ ತಗೊಂಡು ನಂತರ ಪ್ರಣವ ಮಂತ್ರವನ್ನ ತಗೊಂಡ್ರಲ್ಲ, ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಮಧ್ವಾಚಾರ್ಯ ನಮಸ್ಕಾರ ಮಾಡಿದ್ರಾ ಇಲ್ವಾ ಅಂತ ಡೌಟ್. ರುಜುಗಣಸ್ಥರು ಯಾರಿಗೂ ನಮಸ್ಕಾರ ಮಾಡಬಾರದು. ಮತ್ತೆ ಇಲ್ಲಿ ಬಂದಾಗ ತಾವು ಮತ್ತು ಹೇಳಿಕೊಂಡ್ರು, ನಾನು ವಾಯು, ನಾನೇ ಮಧ್ವ ಇದೆ ಅಂತ ಹೇಳಿಕೊಂಡ್ರು. ಇಂಥ ಹೇಳಿಕೊಂಡ ವಾಯುದೇವರು ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ನಮಸ್ಕಾರ ಮಾಡಿದ್ರಾ ಇಲ್ವಾ ಅಂತ ಪ್ರಶ್ನೆ. ಮಾಡಿದ್ರು ಅಂತ ಹೇಳಬೇಕಲ್ವಾ, ಮಾಡಿಲ್ವಾ? ಮಾಡಿದ್ರು, ಇಲ್ಲದ ಲೋಕ ನೀತಿ ಹೋಗ್ಬಿಡುತ್ತೆ, ಅದಕ್ಕೆ ಮಾಡಿದ್ರು. ಮಾಡಿದ ಕಾಲಕ್ಕೆ ಡೊಂಕಾಗಿ ಮಾಡಿದ್ರ ಇಲ್ಲ, ಆರಾಮರೇ ಇಲ್ಲದೆ ಮಾಡು ಅಂತಾರೆ ವಿಜಯದಾಸರು. ಅಲ್ಲಿ ಭಗವಂತನಿಗೆ ಸಾಕ್ಷಾತ್ತಾಗಿ ನಮಸ್ಕಾರ ಮಾಡಿದ್ರು ಮಧ್ವರಾಯರು. ಅದೇ ತರ ಇಲ್ಲಿ ಲೋಕ ನೀತಿಯನ್ನ ನೀವು ಪ್ರಾಣನನ್ನ ನೆನೆಯಬೇಕು, ಭಾರತೀ ದೇವಿಯನ್ನ ನೆನೆಯಬೇಕು ಅಂತ ಲೋಕಕ್ಕೆ ತೋರಿಕೊಳ್ಳಿಕ್ಕೆ ವಾದಿರಾಜರು ಪ್ರಾಣದೇವರನ್ನ ನೆನೆದು ಭಾರತೀ ದೇವಿಯರನ್ನ ನೆನೆದು ಮುಂದಕ್ಕೆ ಹೋಗಿ ಅಂತ ನಮಗೆ ಹೇಳಿದರು. ಸರಿ, ನಮಗಾಗಿ ಹೇಳಿದರು ಎಂಬುದು ಚೆನ್ನಾಗಿದೆ. ಅವರು ನೆನೆದರ ಇಲ್ವಾ? ವಾಯುದೇವರ ಪದವನ್ನ ನೆನೆದರ ಇಲ್ವಾ ವಾದಿರಾಜರು? ಭಾರತೀ ದೇವಿಯರ ಅಂಗ್ರಿಯನ್ನು ನೆನೆದು ಅಂದ್ರಲ್ಲ, ನೆನೆದರ ಇಲ್ಲವಾ ಅಂದ್ರೆ ನೆನೆದರು ಯಾರದ್ದು? ಇಲ್ಲಿ ಪ್ರಾಣನ ಪದವ ಹೇಳಿದರೆ ಪ್ರಾಣಶಬ್ದ ವಾಚ್ಯನಾದ ಭಗವಂತನಿಗೆ ನಮಸ್ಕಾರ ಮಾಡಿದರು, ಭಾರತೀ ನಾಮಕಳಾದ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿದರು. ಅವರು ಮಾಡಿದ್ದವರಿಗೆ ಹೇಳಿದ್ದು ಇವರನ್ನ ಮಾಡಿ ಎಂದು ತೋರಿಕೊಟ್ರು. ಈ ತರ ಇಲ್ಲದೆ ಬೇರೆ ರೀತಿ ಇದು ಕೂಡುವುದೇ ಇಲ್ಲ, ಅದೇ ಥರವರು ಮಾಡಿದ್ದು. ಆದ್ದರಿಂದ ಇನ್ನ ಒಂದು ರಹಸ್ಯ ಬರುತ್ತಲ್ಲಿ ಏನು ಬರುತ್ತೆ ಅಂದರೆ, ಸ್ವಪ್ನ ಬೃಂದಾವನಾಖ್ಯಾನದಲ್ಲಿ ವಾದಿರಾಜರು ಹೇಳತ, ದೊಡ್ಡ ಬದರಿಗೆ ವೇದವ್ಯಾಸರ ಸನ್ನಿಧಾನಕ್ಕೆ ಹೋದ ವಿಶೇಷವನ್ನ ಹೇಳುತ್ತಾರೆ. ಹೇಳಿದಾಗ ವೇದವ್ಯಾಸರಿಗೆ ನಮಸ್ಕಾರ ಮಾಡಿ ಪಕ್ಕದಲ್ಲಿ ಮಧ್ವರಾಯರಿದ್ರು. ಏನು, ಯಾವ ಸ್ವಪ್ನ ವೃಂದಾವನಾಖ್ಯಾನದಲ್ಲಿ ನಾನು ರುಜು ನಾನು ಲಾತವ್ಯ ಅಂತ ಹೇಳಿಕೊಂಡ್ರು, ಅದೇ ಗ್ರಂಥದಲ್ಲಿ ವಾದಿರಾಜಗಿರು ಸಾರ್ವಭೌಮರು ಚೆನ್ನಾಗಿ ಹೇಳುತ್ತಾರೆ, ಬದ್ಧ ಸೌಹೃದ ತತ್ಪಾದ ಪದ್ಮೇಹಂ ಪತಿತೋಸ್ಮ್ಯಹೋ ಅಂತ ಹೇಳುತ್ತಾರೆ. ಮಧ್ವರಾಯರ ಪಾದದಲ್ಲಿ ನಾನು ಬಿದ್ದೆ ಅಂದ್ರು, ಇಲ್ಲೆಲ್ಲ ಅಲ್ಲೇ ಹೇಳಿದ್ರು. ಎಲ್ಲಿ? ನಾನು ರುಜು ಅಂತ ಹೇಳಿದ ಕಡೆ ವಾಯುದೇವರಿಗೆ ನಮಸ್ಕಾರ ಮಾಡಿದೆ ಅಂತ ಹೇಳಿದ್ರು. ಅಲ್ಲಿ ಹೇಳಿ ವಿಷ್ಣು ರಹಸ್ಯಾದಿಗಳಲ್ಲಿ ಹೇಳಿರ್ತಕ್ಕಂಥ ರಹಸ್ಯವನ್ನು ಹೇಳಿದರು. ಏನಂತ ಅಂದರೆ ರುಜುಗಣಸ್ಥರಿಗೆ ಅವರ ಲಕ್ಷಣವನ್ನ ವಾಯುದೇವರ ಮಧುರಾಯರು ಹೇಳುತ್ತಾರೆ. ರುಜುನಾಂ ಮಧ್ಯೆ ತಾರತಮ್ಯಂ ನಾಸ್ತಿ. ರುಜುಗಳ ಮಧ್ಯೆ ತಾರತಮ್ಯ ಇಲ್ಲ. ಇವರು ದೊಡ್ಡವರು, ಇವರು ಚಿಕ್ಕವರು ಒಂದು ತಾರತಮ್ಯ ಇಲ್ಲ. ಯಾಕೆ? ಎಲ್ಲರಲ್ಲಿ ಒಂದೇ ತರ ಜ್ಞಾನ, ಒಂದೇ ತರ ಭಕ್ತಿ, ಎಲ್ಲ ಈಕ್ವಲ್ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಒಂದೇ. ಆದರೆ ಅವರಲ್ಲಿ ಪದ ಪ್ರಯುಕ್ತ ಚೂರು ಎಳ್ಳಷ್ಟು ಅಂದ್ರೆ ಒಂದು ಗೆರೆಯಷ್ಟು ಆಧಿಕ್ಯ. ಅಂದ್ರೆ ಹೇಗೆ? ಅದನ್ನು ವಿಷ್ಣು ರಹಸ್ಯ ಚೆನ್ನಾಗಿ ತಿಳಿಸಿಕೊಡುತ್ತೆ. ಏನದು ಅಂದ್ರೆ ಉಚ್ಚೈಷ್ಠವ ದೇವತಾ ಕುದುರೆ ಕಣ್ಣಿಗೂ ಕಾಣಲ್ಲ ಅಷ್ಟು ವೇಗವಾಗಿ ಓಡ್ತಾ ಇರುತ್ತೆ. ಅಂಥ ವೇಗವಾಗಿ ಓಡುವಂತಹ ಕುದುರೆ ಸೂರ್ಯನ ಕಾಂತಿಯಲ್ಲಿ ಓಡತಾ ಇರುವಾಗ ಎಷ್ಟು ಸ್ಪಷ್ಟತ ಕಾಣುತ್ತೆ? ಅಷ್ಟು ಸ್ಪಷ್ಟತ ಚಂದ್ರನ ಕಾಂತಿಯಲ್ಲಿ ಕಾಣುತ್ತ ಇಲ್ಲ? ನಿಮ್ಗೆ ಅರ್ಥ ಆಗಲ್ಲ, ನಾವೆಂದು ನೋಡಿಲ್ಲ ಅಂತ ನಿಮ್ಗೆ ಉತ್ತರ ಹೌದಲ್ವೋ? ಬೇಡ. ಯಾವುದು? ಈ ಡೇ ಟೈಮ್ ಮ್ಯಾಚ್ ಆಡ್ತಾ ಇರ್ತಾರೆ ಅವರೇ, ನೈಟ್ ಮ್ಯಾಚ್ ಆಡ್ತಾ ಇರ್ತಾರೆ. ಹೌದ್ ತಾನೆ? ಹೌದಾ? ಫ್ಲಡ್ ಲೈಟ್ ಅಲ್ಲೇ ಆಡ್ತಾ ಇರ್ತಾರೆ. ಆ ಫ್ಲಡ್ ಲೈಟ್ ಅಲ್ಲೂ ಕೂಡ ಬಾವಿ ಕಾಣತ್ತ ಅವರಿಗೆ. ಏನು ರಾತ್ರಿ ಕಾಣಲ್ಲ ಅಂತಲ್ಲ, ಚೆನ್ನಾಗಿ ಕ್ಯಾಚ್ ಹಿಡಿತಾರೆ. ಅಷ್ಟು ಸ್ಪಷ್ಟವಾಗಿರುತ್ತೆ, ಅಷ್ಟು ಸ್ಪಷ್ಟ ಅವರಿಗೆ. ಅಂಥ ಬೆಳಕು ಹಾಕಿರ್ತಾರೆ, ನೂರಾರು ಬಲ್ಬ್ಗಳ ಕಾಂತಿ. ಆದ್ರೆ ಅವರನ್ನೇ ಕೇಳಿದ್ರೆ, ನೀನು ಬೆಳಿಗ್ಗೂ ಕ್ಯಾಚ್ ಹಿಡಿತೀಯಾ, ರಾತ್ರಿ ಕ್ಯಾಚ್ ಹಿಡಿತೀಯಾ? ಬಲ್ಬ್ ಬಾಲ್ ಕಾಣುತ್ತೆ, ಆದರೆ ಬೆಳಿಗ್ಗೆ ಕಾಣಿಸಿದ್ದಕ್ಕೂ ರಾತ್ರಿ ಕಾಣಿಸಿದ್ದಕ್ಕೂ ವ್ಯತ್ಯಾಸ ಉಂಟಾ ಇಲ್ವಾ ಅಂದ್ರೆ ಎಸ್ ಅಂತ ಒಪ್ತಾನೆ. ಹೌದಾ? ಆ ಡೆಲಿಕೇಟ್ ಬೈಫರ್ಕೇಶನ್ ಬರುತ್ತಲ್ಲ, ಅದು ಭಗವಂತನ ದರ್ಶನ ವಾಯುದೇವರಿಗೆ ಎಷ್ಟು ಸ್ಪಷ್ಟ ಆಗುತ್ತೋ ಅಷ್ಟು ಸ್ಪಷ್ಟ ಇಲ್ಲ. ಯಾರಿಗೆ? ವಾದಿರಾಜರಿಗೆ. ಇದು ಅಲ್ಲಿ ಬರತಕ್ಕಂಥದ್ದು. ವಾಯುದೇವರಿಗೂ ಬ್ರಹ್ಮದೇವರಿಗಿದೆ. ಹಾ, ಇದೆ ಅಂದಷ್ಟು ಮಾತ್ರಕ್ಕೆ ಯಾರಾದರೂ ಬ್ರಹ್ಮದೇವರಿಗೆ ಚೂರು ದೊಡ್ಡ ಸೀಟು ಹಾಕಿ ವಾಯುದೇವರಿಗೆ ಚಿಕ್ಕ ಸೀಟು ಹಾಕಿದರೆ ಬ್ರಹ್ಮದೇವರೇ ಬೈದು ಬಿಡುತ್ತಾರೆ. ಹೌದಾ? ನನಗೂ ವಾಯುದೇವರಿಗೂ ಮಧ್ಯ ಭೇದ ಮಾಡತಕ್ಕಂಥವ ದೈತ್ಯ ಅಂತ ಹೇಳುತ್ತಾರೆ. ಮತ್ತೆ ನಾವದೊಪ್ತೀವಿ, ಬ್ರಹ್ಮದೇವರಿಗೂ ವಾಯುದೇವರಿಗೂ ಮಧ್ಯ ಭೇದ ಮಾಡಿ ಅವರು ದೊಡ್ಡವರು ಚಿಕ್ಕವರು ಅಂತ ಮಾಡಿ ದೈತ್ಯ ಅಂತ ಒಪ್ತೀವಿ. ಆದರೆ ವಾಯುದೇವರಿಗೂ ವಾದಿರಾದ್ರೆ ಮತ್ತೆ ಚಿಕ್ಕ ಸೀಟು ದೊಡ್ಡ ಸೀಟು ಹಾಕ್ತೀವಿ, ಅದು ಹೇಗ್ರಿ ಅಂತ ಹೇಳುತ್ತಾರೆ ಅಲ್ವಾ? ಇವರು ಅವರು ಪದ ಪ್ರಯುಕ್ತ ಈಕ್ವಲ್ ಆಗಿ ಡಿಫರೆನ್ಸ್ ಇದ್ದಾಗ ಇವರಿಗಿವರಿಗೂ ಅಷ್ಟೇ ಅಲ್ವಾ? ಆದ್ದರಿಂದ ಎಲ್ಲರಿಗೂ ಒಂದೇ ಸೀಟಲ್ಲಿ ಕೊಟ್ಟಿದ್ದಾರೆ. ಆದರೆ ಈ ಡೆಲಿಕೇಟ್ ಬೈಫರ್ಕೇಶನ್ ಇದೆಯಲ್ವಾ, ಯಾವುದು ಪದ ಪ್ರಯುಕ್ತ ಆಧಿಕ್ಯ ಅಂಬೋದು, ಅದು ಯಾವುದಕ್ಕೆ ಕಾರಣ ಅಂದ್ರೆ ನೋಡತಾ ಇರ್ತಾರಂತೆ ರುಜುಗಣಸ್ಥರು. ಎಂಥ ಅಪರೂಪದ ಜ್ಞಾನಿಗಳು ಕೂತಿದ್ದಾರೆ, ನಮ್ಮಂತವರಲ್ಲ. ನಾವು ಕೂತಿರ್ತೇವೆ, ಪಕ್ಕದಲ್ಲಿ ಇನ್ನೊಬ್ರು ಬರ್ತಾರೆ, ಅವರಲ್ಲೂ ಪಾಂಡಿತ್ಯರುತ್ತೆ, ಗುರುಗುರುಗುರು ನೋಡ್ತಾರೆ. ಹಾಗಲ್ಲ, ಅವರು ವಿಶೇಷವಾಗಿ ಭಗವಂತನ ಚಿಂತನೆ ಮಾಡುವ ಅಪರೂಪದ ಕಣಿಗಳಿವರು ಅಂತ ನೋಡುತ್ತಾ ಆನಂದ ಭರಿತರಾಗ್ತಾ ಇರ್ತಾರೆ. ಆ ಏನು ಮಾಡ್ಲಿಕ್ಕಾಗುತ್ತೆ ಇವರಿಗೆ? ನೋಡುತ್ತಾರೆ ಚೂರು ಒಂದು ಗೆರೆ ಕಾಣಿಸ್ತಲ್ಲ, ಈಕ್ವಲ್ಲೇ, ಆದರೆ ಚೂರು ಗೆರೆ ಕಾಣಿಸ್ತಲ್ಲ, ಚೂರು ವ್ಯತ್ಯಾಸ. ಅದರಿಂದ ನಮಸ್ಕಾರ ಮಾಡಿಬಿಡ್ತಾರಂತವ್ರು. ನಮಸ್ಕಾರ ಮಾಡಿದ ಕಾಲಕ್ಕೆ ಆಚೆ ಇದ್ದವರು, ನಮಸ್ಕಾರ ಮಾಡಿಸಿಕೊಂಡವರು, ಹಾ ಕೊಡು ಇಲ್ಲ, ಥಟ್ಟನೆ ಅವರನ್ನ ವಿಶೇಷವಾಗಿ ಪಕ್ಕದಲ್ಲಿ ಕೂಡಿಸಿಕೊಡುತ್ತಾರೆ. ಇದನ್ನೇ ಹೇಳುತ್ತಾರೆ ಸ್ವಪ್ನವೃಂದಾವನ ಆಖ್ಯಾನದಲ್ಲಿ, ಬ್ರಹ್ಮ ವಾಯುಗಳಿಬ್ಬರು ನನ್ನ ಜೊತೆ ಪಕ್ಕ ಪಕ್ಕದಲ್ಲಿ ಕೂತಿರುವಾಗ ಇಬ್ಬರಿಂದ ಕೂಡಿಕೊಂಡು ವಿಷ್ಣೋಹ ತತ್ವಸ್ಯ ನಿರ್ಣಯೇ, ಭಗವಂತನ ಚಿಂತನೆ ನಾವು ಮೂವರು ಸೇರಿ ಮಾಡುತ್ತೇವೆ ಅಂತ ಹೇಳುತ್ತಾರೆ. ಆದರೂ ಮೂವರು ಒಂದೇ ರೀತಿಯಾದ ಬಲ ಜ್ಞಾನ ಇದ್ರೂ ಕೂಡ ನಮ್ಯ ನಮಕ ಭಾವ, ನಮಸ್ಕಾರ ಮಾಡಿಸಿಕೊಳ್ಳೋದು ಆ ನಮಸ್ಕಾರ ಮಾಡುವುದು ಎಂಬುದು ಕೂಡುತ್ತೆ. ರುಜುಗಳಾದರೂ ಕೂಡ ವಾಯುದೇವರಿಗೆ ಲಾತವ್ಯರು ನಮಸ್ಕಾರ ಮಾಡುವುದು ಕೂಡುತ್ತೆ ಎಂಬುದು ವಾದಿರಾದರೆ ಸ್ಪಷ್ಟವಾಗಿ ತಿಳಿಸ್ತಾರೆ. ನಮಸ್ಕಾರ ಮಾಡಿದಷ್ಟು ಮಾತ್ರಕ್ಕೆ ಇಬ್ಬರು, ಒಬ್ಬರು ಕಡಿಮೆ ಒಬ್ಬರು ದೊಡ್ಡವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಂಬ ರಹಸ್ಯವನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡುತ್ತಾರೆ. ಆ ರೀತಿ ತಗೊಂಡಾಗ ನೆನವೆ ಪ್ರಾಣನ ಪದವ. ನಂತರ ಭಾರತೀ ದೇವಿ ಎಂಭಯನು ನೆನೆದು ಗೊತ್ತು, ನಮಗೆ ಲೋಕಕ್ಕೆ ಆ ತಾಯಿಯ ಸ್ಮರಣೆ ಮಾಡದಿದ್ದರೆ ನಿಮಗೆ ಗತಿ ಇಲ್ಲ, ಅದಕ್ಕೆ ನೆನೆದು. ಅಥವಾ ಚೂರು ಮುಂದಕ್ಕೆ ಹೋಗೋಣವಾ, ಹತ್ತು ನಿಮಿಷ ಉಳಿದಿದೆ. ಅಲ್ಲ, ನೀವೇ ಒಂದು ಪದವನ್ನು ಮುಗಿಸದಿದ್ದರೆ ಗತಿ ಏನ್ರಿ? ನಿಮಗೆ ಸಬ್ಜೆಕ್ಟೇ ಕೊಡಬಾರದು ಅಂದ್ರೆ ಬೇಡಪ್ಪ, ವಿಶೇಷವನ್ನು ತಿಳ್ಕೊಂಡ್ರೆ ಆಯ್ತಲ್ಲ. ಈಗ ನಾವು ನಾರಾಯಣನನ್ನ ನೆನೆಯುತ್ತೀವಿ, ನಾರಾಯಣಿಯನ್ನು ನೆನೆಯುತ್ತೀವಿ ಹೇಳೋ ಕಾಲಕ್ಕೆ, ಪ್ರಾಣನನ್ನು ನೆನೆಯುತ್ತೀವಿ, ಭಾರತೀ ದೇವಿಯನ್ನು ನೆನೆಯುತ್ತೀವಿ. ಹೇಗೆ ನೆನೆಯೋದು? ಸ್ವತಂತ್ರವಾಗಿ ನೆನೆಯುತ್ತೀವ, ನೆನೆಯಲ್ಲ. ಮತ್ತೆ ಹೇಗೆ? ವಾಯುದೇವರು ವಾದಿರಾಜರು ನಮ್ಮಲ್ಲಿ ಕೂತು ಅವರು ನಮ್ಮಿಂದ ಅಂದ್ರೆ ತಾವು ನೆನೆದು ನಮಗೆ ನೆನಪು ಕೊಡ್ತಾರೆ, ನಮ್ಮಿಂದ ನೆನಪು ಬರೆಸಲಿಕ್ಕೆ ಅವರು ನೆನೆಯುತ್ತಾರೆ ಭಾರತೀಯನ್ನ. ಅವರು ನೆನೆದು ನಮಗೆ ನೆನಪು ಕೊಡಿಸ್ತಾರೆ ಅಂದ್ರೆ ನಮಸ್ಕಾರ ಮಾಡಲಿಕ್ಕೆ ನೆನೆದಿಲ್ಲ, ನಮ್ಮೊಳಗೆ ನಿಂತು ನಮ್ಮಿಂದ ನೆನಪು ಕೊಡ್ಲಿಕ್ಕೆ ನೆನಪು ಬರಲಿಕ್ಕೆ ನೆನೆಯುತ್ತಾರೆ. ಅದಕ್ಕೆ ನೆನೆವೆ ಭಾರತೀ ದೇವಿಯ ರಂಗ್ರಿಯನು ಶ್ರೀ ಹಯವದನ ಸ್ವಪ್ನದೋಳು. ಸ್ವಪ್ನ ನಾಮ ಶಬ್ದಕ್ಕೆ ಅರ್ಥ ಹೇಳಿದೆ ಆ ಒಂದು ಸ್ಥಿತಿ ಅಂದರೆ ಸ್ವಪ್ನ ನಾಮಕ ಭಗವಂತ ತನ್ನ ವಿಶೇಷ ಉಪಾಸನೆ ಮಾಡುವ ಸ್ಥಿತಿಯಲ್ಲಿ ಎನಗೆ ಪೇಳಿದ ಪದವ ಲೋಕದ ಜನರಿಗೆ ಇದ ಸಂಗ್ರಹವ ಮಾಡುವೆನು. ಇದನ್ನ ಯಾರಿಗೆ ಹೇಳ್ತಾ ಇದ್ದೇನೆ ನಾನು ಅಂದ್ರೆ ಅಲ್ಲ ನಿಮಗೆ ಸ್ವಪ್ನದಲ್ಲಿ ಅಂದ್ರೆ ವಾದಿ ಹಯಗ್ರೀವ ದೇವರೇನು ತೈಸ ನಾಮಕನಾಗಿ ಸ್ವಪ್ನ ನಾಮಕನಾಗಿ ನಿಮಗೆ ಭಗವಂತ ಏನು ವಿಶೇಷವಾಗಿ ದರ್ಶನ ಕೊಟ್ಟು ಹೇಳಿದ್ದೆಲ್ಲ ನಮ್ಗೆ ಹೇಳ್ತೀರಾ ಅಂದ್ರೆ ಅಷ್ಟು ಹೇಳಿದ್ರೆ ಬಿದ್ದೋಗ್ತೀರಾ? ಸ್ವಲ್ಪ ಕೊಟ್ರೇನೆ ಸಾಕಪ್ಪ ಅನಿಸ್ತಾ ಇದೆ ನಿಮಗೆ. ಅದಕ್ಕೆ ಸಂಗ್ರಹವ ಮಾಡುವೆನು, ಬಹಳ ಜಿಸ್ಟು ಮಾತ್ರ ಕೊಡ್ತೇನೆ. ಜಿಸ್ಟ್ ಮಾಡಿದ್ರೇನು 40 ಮೇಲೆ ಆಗಿದೆ, ಶ್ಲೋಕಗಳು ಪದ್ಯಗಳು 40 ಮೇಲೆ ಆಗಿದೆ ಅಲ್ವಾ? ಎಲ್ಲರೂ ಬಂದದ್ದೇ ಅದು 40 ಪದ್ಯಗಳು ಒಂದೂವರೆ ಗಂಟೆಯಲ್ಲಿ ಆಚಾರ ಮುಗಿಸ್ತಾರಾ ಹೇಗೆ ಮುಗಿಸ್ತಾರೆ ಅಂತ ಬಂದದ್ದು ಅಲ್ವಾ? ಆಗಲ್ಲ, ಅದಕ್ಕೆ ಹೇಳದ್ ಸಂಗ್ರಹ ಮಾಡುವೆನು. ಯಾರಿಗೆ ಹೇಳಲಿಕ್ಕೆ? ಲೋಕದ ಜನರಿಗೆ. ಏ ಲೋಕದ ಜನರಿಗೆ ಹೇಳಲಿಕ್ಕೆ ಅಲ್ರಿ, ವಾದಿರಾಜರಿಗೆ ಹಯಗ್ರೀವದು ದೇವರು ಹೇಳಿದಂತಹ ಪದವನ್ನ ಕಾಮನ್ ಪೀಪಲ್ ಎಲ್ಲರಿಗೂ ಹೇಳಲಿಕ್ಕೆ ಹೊರಟ್ರ ಅಂದ್ರೆ ಇಲ್ಲ. ಲೋಕ ಅಂದ್ರು ಅಂದ್ರೆ ಲೋಕ ಅಂದ್ರೆ ಯಾರು ಅಂತ ಹೇಳ್ತಾರೆ? ಲೋಕರು ದರ್ಶನೇ ಅಂತ. ಅಂದರೆ ಸತ್ಶಾಸ್ತ್ರವನ್ನ ಕೇಳಲಿಕ್ಕೆ ಯೋಗ್ಯತೆ ಇರತಕ್ಕಂಥ ಜನರಿಗೆ ಲೋಕ ಅಂದ್ರು. ಅಂಥ ಲೋಕದ ಜನರಿಗೆ ಯಾರಾದರೆ ಭಗವಂತನ ತತ್ವಜ್ಞಾನವನ್ನ ತಿಳಿಯಲಿಕ್ಕೆ ಯೋಗ್ಯತೆ ಇದೆಯೋ ಅವರಿಗಾಗಿ ಇದ ಸಂಗ್ರಹವ ಮಾಡುವೆ. ವಿಶೇಷವಾಗಿ ಅದನ್ನ ಸಂಕೋಚ ಮಾಡಿ ಹೇಳುತ್ತೇನೆ ಹೇಳುತ್ತೇನೆ ಅಂತ ಹೇಳಿದ್ರಲ್ಲ, ಅಪ್ಪ ನೀವು ಬಹಳ ದೊಡ್ಡವರು, ಎಲ್ಲ ಮಾಡಲಿಕ್ಕೆ ಸಾಮರ್ಥ್ಯ ಇದೆ ನಿಮಗೆ ಅಂದರೆ ಅವನ ಕೃಪೆಯಿಂದ ಅಂದ್ರು. ದೊಡ್ಡವರ ದೊಡ್ಡಸ್ತಿಗೆ ಎಲ್ಲಿ ಬರುತ್ತೆ ಅಂದ್ರೆ ದೇವನೇ ದೊಡ್ಡವ ನಾ ದೊಡ್ಡ ಅಂತ ತಿಳ್ಕೊಂಡವರ ದೊಡ್ಡಸ್ತಿಗೆ ದೊಡ್ಡಸ್ತಿಗೆ. ಇಲ್ಲದಿದ್ದರೆ ನಾನೇ ಎಲ್ಲ ಮಾಡುತ್ತೇನೆ ಅಂತ ತಿಳ್ಕೊಂಡ್ರೆ ಅವರಷ್ಟು ದೊಡ್ಡರು ಇನ್ಯಾರೂ ಇಲ್ಲ. ಯಾರವರು ಅಂದ್ರೆ ದೇವರೇ ಸ್ವತಂತ್ರ, ಅವ ಉಸಿರಾಡಿಸಿದರೆ ನಾ ಉಸಿರಾಡಬೇಕು, ಇಲ್ಲದಿದ್ದರೆ ಇಲ್ಲ ಎಂಬ ಎಚ್ಚರ ಯಾರು ಕಳ್ಕೊಂಡಿರ್ತಾರೋ ಅವರನ್ನ ರುಜುಗಣಸ್ಥರು ಅಂತ ಅಂಬಲ್ಲ. ರುಜುಗಣಸ್ಥರು ಅಂದ್ರೆ ಅವರ ಸ್ಟ್ಯಾಂಪ್ ಏನಯ್ಯ, ಪ್ರಧಾನವಾದ ಸ್ಟ್ಯಾಂಪ್ ಏನು ಅಂದ್ರೆ ಹೇಳ್ತಾರೆ, ಶ್ರೀಹರಿ ಸ್ವತಂತ್ರ ನಾನು ಅಸ್ವತಂತ್ರ, ಉಸಿರಾಡ್ಲಿಕ್ಕೂ ಸಾಧ್ಯವಿಲ್ಲ. ಹೇಳುತ್ತಾರೆ ಚೇತನರೇ ಸರಿ ಜೀವ ಚಲನೆ ಮಾಡಿಸೆ ಹರಿ, ಚೇತನರೇ ಜಡ ತುಲ್ಯ ಜೀವ ಚಲನೆ ಮಾಡಿಸದಿರಲು ಬಿದ್ದಿರ್ತಾರೆ. ಅದನ್ನೇ ಹಯಗ್ರೀವ ದೇವರು ತುಂಬಾ ಸುಂದರವಾಗಿ ಕೊಡುತ್ತಾರೆ. ನಾ ಕೊಟ್ರೆ ಉಂಟು ಶಕ್ತಿ, ಇಲ್ಲದಿದ್ದರೆ ಇಲ್ಲ ಅಂತ ಹಯಗ್ರೀವ ದೇವರು ಮುಂದೆ ಉಪದೇಶ ಕೊಡ್ಲಿಕ್ಕಿದ್ದಾರೆ, ಅದ್ಭುತವಾದನ್ನು ತೋರಿಕೊಡುತ್ತಾರೆ. ಆ ರೀತಿಯಲ್ಲಿ ಅವನ ಕೃಪೆಯಿಂದ ಅಂದರೆ ಈ ಒಂದು ಪದವನ್ನ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಭಗವಂತನ ಸದಾ ನೆನಪು ಬರುತ್ತೆ. ಭಾರತೀ ದೇವಿಯ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ, ಲಕ್ಷ್ಮೀ ದೇವಿಯ ಕರುಣೆಯಿಂದ, ನಾರಾಯಣನ ಕರುಣೆಯಿಂದ ವಿಶೇಷ ಈ ಪದ ಹೇಳಿದ ಸ್ಮೃತಿ ಬರಲಿಕ್ಕೆ ಚಿತ್ತಾಭಿಮಾನಿಯಾದ ನನ್ನ ಅನುಗ್ರಹದಿಂದ ಅವರಿಗೆ ದೇವರ ನೆನಪು ತತ್ವಾಭಿಮಾನಿಗಳ ಸಹಿತ ಸದಾ ಸದಾ ಬರುತ್ತೆ. ಹೇಗೆ ಅಂದ್ರೆ ಆ ನೆನಪು ಭಗವಂತನೇ ಸ್ವತಂತ್ರ ನಾನು ಅಸ್ವತಂತ್ರ, ಅವ ಕೊಟ್ರೆ ಉಂಟು ಇಲ್ಲದಿದ್ರೆ ಇಲ್ಲ ಎಂಬ ಎಚ್ಚರಿಕೆಯ ಪೂರ್ವಕ ದೇವರ ದೇವತೆಗಳ ನೆನಪು ಸದಾ ಬರಲಿ ಎಂಬ ದೊಡ್ಡ ಉದ್ದೇಶದಿಂದ ಈ ಪದವನ್ನು ಹೇಳಿದರೆ ಇಂಥ ಅಪರೂಪದ ನೆನಪು ನಮ್ಮಲ್ಲಿ ಬಂದು ಒಳ್ಳೆ ಸಾಧನೆಯ ಮಾರ್ಗದಲ್ಲಿ ಅವರು ಉಪಾಸನೆ ಮಾಡಿದ್ದು ಕುದುರೆಯನ್ನ. ಕುದುರೆ ನಿಲ್ಲುತ್ತ ಓಡ್ತಾನೆ ಇರುತ್ತೆ, ನಮ್ಮ ಸಾಧನೆಯು ಕೂಡ ನಿಂತು ನಿಂತು ಹೋಗಲ್ಲ, ಸರಸರ ಸರ ಓಡಬೇಕಲ್ಲ. ಅದಕ್ಕೆ ಹಯವದನನ ಒಂದು ವಿಶೇಷ ಪರಿಚಯವನ್ನು ಮಾಡಿಕೊಟ್ರು ಎಂಬಲ್ಲಿಗೆ ಸ್ವಪ್ನ ಪದದ ಒಂದು ಪದವನ್ನ ಒಂದೇ ಒಂದು ಪದ್ಯವನ್ನು ಮಾತ್ರ ಹೇಳಿದೆ. ಆದರೆ ನನ್ನ ತಾತ್ಪರ್ಯ ಪದ್ಯಗಳ ಗುಂಪನ್ನ ಮುಗಿಸೋದರಲ್ಲಿ ಇರಲಿಲ್ಲ. ವಾದಿರಾಜರ ಮಹತ್ವ, ವಾದಿರಾಜರ ರುಜುಗಳೆಂಬ ವಿಶೇಷ ವಿಚಾರ, ಅಲ್ಲೂ ಅವರು ನಮಸ್ಕಾರ ಮಾಡ್ತಾರಲ್ಲ ಎಲ್ಲರಿಗೆ ಅಂದಾಗ ಅಲ್ಲಿ ಬರತಕ್ಕಂತಹ ಗೊಂದಲ, ಆ ಗೊಂದಲಗಳ ಪರಿಹಾರ, ಇದೆಲ್ಲದರ ಮೂಲಕ ಅವರು ಕೊಟ್ಟಿರತಕ್ಕಂತಹ ಜ್ಞಾನವನ್ನ ಪಡೆದರೆ ಉಳಿಯತ್ತೆ. ಇಲ್ಲ, ಗಡಿಗೆ ಹಾಲು ತುಂಬಿದ್ದೇ ತುಂಬಿದ್ದು, ತುಂಬೋ ಕಾಲಕ್ಕೆಲ್ಲ ತೂತು ಬೀಳತಾ ಇದೆ ಬೀಳತಾ ಇದೆ, ಏನು ಉಪಯೋಗ? ವಾದಿರಾಜರು ಕೊಟ್ಟಂತಹ ಅಪರೂಪದ ಹಾಲು ನಮ್ಮ ಮನಸ್ಸೆಂಬ ಗಡಿಗೆಯಲ್ಲಿ ತುಂಬುವಾಗ ಹೆಜ್ಜೆ ಹೆಜ್ಜೆಗೂ ಹೌದೋ ಇಲ್ಲೋ ಹೌದೋ ಇಲ್ಲೋ ಅಂತ ತೂತು ಬೀಳತಾ ಇದ್ರೆ ಉಳಿಯತ್ತ? ಉಳಿಯಲ್ಲ. ಅದಕ್ಕೆ ಆ ಮಹಾನುಭಾವರ ಅಪರೂಪದ ಜ್ಞಾನ ಎಂಬ ಅಚ್ಚಳಿಯದ ಕವಚ ಹಾಕಬೇಕು, ನಂತರ ಹಾಲು ತುಂಬಬೇಕು. ಆ ಹಾಲನ್ನ ಮತ್ತು ವಾದಿರಾಜರು ಅವಕಾಶ ಮಾಡಿಕೊಟ್ಟಾಗ ಸ್ವಪ್ನ ಪದ ಹೇಳಬೇಕು ಅಂತ ಹೇಳಿದ್ದಾರೆ. ಅವಾಗ ಮತ್ತು ವಿಸ್ತಾರವಾಗಿ ಒಂದೊಂದು ಪದ್ಯವನ್ನ ನೋಡೋಣ ಅಂತ ಹೇಳುತ್ತಾ ವಾದಿರಾಜರ ಆರಾಧನಾ ಸಂದರ್ಭದಲ್ಲಿ ಅವರು ಮಾಡಿದಂತಹ ಕೃತಿಯ ಚೂರು ಪರಿಚಯ ನನಗೆ ಚೂರು ಗೊತ್ತು, ಅದರಲ್ಲಿ ಚೂರು ಮಾತ್ರ ಹೇಳಿದೆ. ಅದನ್ನು ಹೇಳುವ ಸೌಭಾಗ್ಯವನ್ನ ನನಗೆ ಕಲ್ಪಿಸಿಕೊಟ್ಟಂತ ಯಾರ್ಯಾರಿಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ? ರಘುತ್ತಮಾಚಾರ್ಯರಲ್ವಾ? ಹೌದು, ನೋಡಿದ್ದೆ ಅವರ ಪರಿಚಯ, ನಂಗೆ ಫಸ್ಟ್ ಟೈಮ್ ಆಗಿತ್ತು. ಇಲ್ಲಿ ಬಂದಾಗ ಆ ಕಿಟಕಿಯಲ್ಲಿ ದೊಡ್ಡ ವಾದಿರಾಜರ ಪ್ರತಿಮೆ ಕೂತಿತ್ತು, ನಂಗೆ ಆಶ್ಚರ್ಯ ಆಯಿತು ಈ ಪ್ರತಿಮೆ ಇಲ್ಲಿ ಹೇಗೆ ಬಂತು ಅಂತ. ಇವರದ್ದು ಅಂತ ಹೇಳಿದ್ರು, ಓಹೋ ಈ ವ್ಯಕ್ತಿ ಬೇರೆ ಇದ್ದಾರೆ ಅಂತ. ಅವಾಗೇ ನಾನು ಸ್ವಲ್ಪ ಅವರ ಪರಿಚಯ ನನಗೆ ಆಯಿತು, ಇವಾಗ ಪೂರ್ಣ ಪರಿಚಯ ಆಗ್ತಾ ಇದೆ. ಹಾಗೆ ನಮ್ಮ ವಾದಿರಾಜ ಅವರು ಎಲ್ಲರೂ ಸೇರಿಕೊಂಡು ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆಲ್ಲ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು, ಇಂಥ ಜ್ಞಾನ ಕಾರ್ಯವನ್ನು ಮಾಡತಕ್ಕಂಥ ಸೌಭಾಗ್ಯ ಇನ್ನಷ್ಟು ಕರುಣಿಸಲಿ ಅಂತ ಹೇಳುತ್ತಾ ಅವರ ಮಾತಿಗೆ ಹೋಗೊಟ್ಟು ಆರಾಧನಾ ಸಂದರ್ಭ ಚೆನ್ನಾಗಿ ನಡೆಯಲಿ ಅಂತ ಕೇಳಿ ರಾಜರ ಸೇವಾ ಮಾಡಬೇಕು ಅಂತ ಬಂದವರು ನೀವೆಲ್ಲ. ಎಲ್ಲರಿಗೂ ಭಗವಂತ ಜ್ಞಾನ, ಭಕ್ತಿ, ವೈರಾಗ್ಯ, ಸಾತ್ವಿಕ ಸಂಪತ್ತು, ಅಷ್ಟೇ ಅಲ್ಲದೆ ಇನ್ನೇನು ಬೇಕಯ್ಯ ಅಂದ್ರೆ ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾರೆ, ಈ ಬದುಕಿನಲ್ಲಿ ಯಾವ ಸ್ವಾಮಿಗಳನ್ನು, ಯಾವ ಪಂಡಿತರನ್ನು, ಯಾವ ಸಜ್ಜನರನ್ನು ನಿಂದಾ ಮಾಡದೆ, ಯಾವ ರೀತಿಯಲ್ಲೂ ನಿಂದಾ ಮಾಡದೆ ನಮ್ಮ ಪಾಡಿಗೆ ನಾವು ಸಾಧನೆ ಮಾಡುವ ಭಾಗ್ಯ ಭಗವಂತ ನಿಮಗೆಲ್ಲರಿಗೂ ಕೊಡಲಿ, ನನಗೂ ಕೊಡಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.